ಜೇತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೇನೋಸು ಶ್ರೀಪತಿರ್ಮಾನದೋನಃ ಜಯತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜಯತ್ಯ ಸಂಖ್ಯೋರು ಬಲಾಂಬುಪೂರು ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಸರ್ವ ಪ್ರತೀಕ ಸಂಧಿ ನೋಡ್ತಾ ಬಂದಿದ್ದೀವಿ. ಒಂದು ಸುಮಾರು ನಾವು ಒಂದು 6 ಪದ್ಯಗಳನ್ನು ನೋಡಿ ಏಳನೇ ಪದ್ಯ ಶ್ರೀವರನಿಗೆ ಅಭಿಷೇಕ ಎಂದರಿತು ಈ ವಸುಂದರೆ ಒಳಗೆ ಅಂತ ಆ ಸ್ನಾನ ಮಾಡುವಂತ ಪ್ರಕ್ರಿಯೆ ಎಲ್ಲ ಕೊಟ್ಟಿದ್ದಾರೆ. ಇದು ಹೇಗೆ ಅನುಸಂಧಾನ ಮಾಡಬೇಕು, ಇದು ಎಷ್ಟು ಇಂಪಾರ್ಟೆಂಟ್. ಇದು ಒಂದು ಅನುಸಂಧಾನ, ನಾವು ಪೂರ್ವಕ ಅನುಸಂಧಾನ ಅಂದ್ರೆ ಅನುಸಂಧಾನ ಕಮ್ಸ್ ಆಫ್ಟರ್ ಜ್ಞಾನ, ಜ್ಞಾನ ಬಂದ ಮೇಲೆ ಅನುಸಂಧಾನ. ಇಲ್ಲಿ ನಾವು ತಿರ್ಗಾ ತಿರ್ಗಾ ನೋಡ್ತಾ ಬಂದಿದ್ದೀವಿ, ಜ್ಞಾನ ಬೇರೆ, ಇನ್ಫಾರ್ಮೇಶನ್ ಅಂಡ್ ಡಾಟಾ ಇನ್ಫಾರ್ಮೇಶನ್ ಇಸ್ ಡಿಫ್ರೆಂಟ್. ಜ್ಞಾನ ಅಂಬೋದು ಇಂದ್ರಿಯ ಜನ್ಯದು, ಇಂದ್ರಿಯ ಜನ್ಯ ಅಂದ್ರೆ ಆ ಒಂದು ಗುರು ಮುಖದಿಂದ ನಾವು ಶ್ರವಣ ಮಾಡಿದ್ದಾಗೆ ಅದು ಉಪದೇಶ ರೂಪವಾಗಿ ಆಗಿ ನಮ್ಮ ಒಳಗೆ ಆ ಜ್ಞಾನ ಅಂಬೋದು ಸ್ಫುರಣ, ಆ ಜ್ಞಾನ ವಿತ್ ಫ್ರಮ್ ಅವರ್ ನಮ್ಮ ಒಳಗೆ ಇರುವಂತ ಇಂದ್ರಿಯ ಜನ್ಯ ಅಂತ ಹೇಳ್ತಾರೆ, ನಮ್ಮ ಇಂದ್ರಿಯದಿಂದ ಬರೋದು. ದಿಸ್ ಇಸ್ ಡಿಫರೆಂಟ್ ಫ್ರಮ್ ನಾವು ಏನಾರು ಒಂದು ಇನ್ಫಾರ್ಮೇಶನ್ ಏನಾರು ಕೇಳಿದ್ರೆ ಆ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿ ತಿರ್ಗಾ ರೀಪ್ರೊಡ್ಯೂಸ್ ಮಾಡ್ತೀವಿ. ದಟ್ ಈಸ್ ಡಿಫರೆಂಟ್, ಇಟ್ ಇಸ್ ಬೇಸಿಕಲಿ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಅಂಡ್ ರಿಪೀಟಿಂಗ್ ದ ಸೇಮ್ ಆಗತ್ತೆ. ಸೊ ಈ ಡಾಟಾ ಡಾಟಾ ಅಂಬೋದು ಅನೇಕ ವಿಷಯಗಳು ಕೇಳ್ತಾನೆ, ಎಷ್ಟೋ ಪ್ರವಚನಗಳಲ್ಲಿ ಕೇಳಿದ್ದೀವಿ, ಪ್ರವಚನಗಳಲ್ಲಿ ಎಷ್ಟೋ ಡಾಟಾ ಬಂದಿದೆ. ಆರ್ ಕೆಲವೊಮ್ಮೆ ಇನ್ಫಾರ್ಮೇಶನ್ ಮಾತ್ರ, ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಶನ್, ಪೂಜೆ ಹೇಗೆ ಮಾಡೋದು, ಜಪ ಹೇಗೆ ಮಾಡೋದು, ಇದನ್ನ ಒಂದು ಸ್ಪೆಸಿಫಿಕ್ ಆ ಒಂದು ಇನ್ಫಾರ್ಮೇಶನ್ ಅನ್ನ ಕೇಳ್ತೀವಿ. ಅದನ್ನ ವಿ ಆರ್ ಏಬಲ್ ಟು ಡೂ ಇಟ್ ಇದ್ರಾಗ್ಲೂ ಅದು ಮಾಡುವ ಒಂದು ಪದ್ಧತಿ ತರ್ತೀವಿ. ದಿಸ್ ಇಸ್ ಡಾಟಾ ಇನ್ಫಾರ್ಮೇಶನ್ ಇಸ್ ಡಿಫ್ರೆಂಟ್. ಜ್ಞಾನ ಅಂಬೋದು ದೇವರು ಹೇಗೆ ಮಾಡಿದ್ದಾನೆ ಅಂದ್ರೆ ಶ್ರವಣ ಮೂಲಕ. ಶ್ರವಣ ಅಂದ್ರೆ ನಾಟ್ ಜನರಲ್ ಶ್ರವಣ ಹೇಳೋದಿಲ್ಲ, ಶ್ರವಣ ಅಂದ್ರೆ ಗುರು ಉಪದೇಶದ ಗುರು ಉಪದೇಶ ಅಂದ್ರೆ ಉಪದೇಶ ನಮ್ಗೆ ಆಗಿಲ್ಲವೇ ಅಂತ ಗುರು ಉಪದೇಶ ಅಂದ್ರೆ ಆಗಿಲ್ಲ. ಗುರು ಉಪದೇಶ ಅಂದ್ರೆ ಒಂದು ಪಾಠ ಕ್ರಮೇಣ ಅಧ್ಯಯನ ಅಂತ ಹೇಳ್ತೀವಿ, ಅಧ್ಯಯನ ಕ್ರಮೇಣ ಅದು ಮಾಡಬೇಕು. ಶ್ರವಣದಿಂದ ಆ ಒಂದು ನಮ್ಗೆ ಜ್ಞಾನ ಅಂಬೋದು ನಮ್ಮ ಒಳಗಿರುವಂತ ಆಂತರಿಕ ನಮ್ಮ ಒಳಗಿರುವಂತ ಈ ದೇವತೆಗಳು ಅದು ನಮಗೆ ಹೊಳೆಯುವಂತ ಹೊಳಸ್ತಾರೆ. ಅದು ಎಲ್ಲಿಂದ ಹೊಳಸ್ತಾರೆ ಅಂದ್ರೆ ನಾವು ಸಜ್ಜನರು ತಕೊಂಡ್ರೆ ನಮ್ಮ ಜೀವನ ಒಳಗೇನೆ ಎಲ್ಲವೂ ಕಂಪ್ಲೀಟ್, ಎವ್ರಿಥಿಂಗ್ ಇಸ್ ದೇರ್, ಎಲ್ಲವೂ ಇದೆ. ಅದನ್ನ ಹೊರಗೆ ತರ್ತಾರ ಅವ್ರು, ಹೊರಗೆ ತರೋರು, ಅದಕ್ಕೆ ಹೊಳೆಯುವಂತೆ ಮಾಡ್ತಾರೆ. ಸೊ ಇದಿದೆ. ಸೊ ಹೀಗೆ ಈ ತರ ನಮ್ಗೆ ಜ್ಞಾನ ಬರಬೇಕು. ಅದು ಒಮ್ಮೆ ಬಂದ್ಬಿಡತ್ತಾ? ಸರಿ, ನಾವು ಇವಾಗ 10ನೇ ಸಂಧಿಗೆ ಬಂದಿದ್ದೀವಿ, 10ನೇ ಸಂಧಿಗೆ ಬಂದ ಮೇಲೆ ನಮ್ಗೆ 9 ಸಂಧಿ ಪೂರ್ತಿ ಹೇಳಕ್ಕಾಗಲ್ಲ. ಬಟ್ ನಮ್ಗೆ ಏನೋ ಜ್ಞಾನ ಬಂದ್ಬಿಟ್ಟಿದೆ, ವಿ ಡೋಂಟ್ ಈವನ್ ಹ್ಯಾವ್ ಟು ವಿಸಿಟ್ ದ ಫಸ್ಟ್ ಸಂಧಿ. ಫಸ್ಟ್ ಸಂಧಿ ಎಲ್ಲ ನಮ್ಗೆ ಅರ್ಥ ಆಯ್ತು, ಫಸ್ಟ್ ಸೆಕೆಂಡ್ ಎಲ್ಲ ತುಂಬಾ ಈಸಿ ಆಯ್ತು ಅಂತ ಬಿಟ್ಟು ಬಿಡೋದಾ ಅಂದ್ರೆ ಅದಕ್ಕೆ ಈ ಒಂದು ಸರ್ವಪ್ರತೀಕ ಸಂಧಿ ಶುರು ಆಗೋದೆ ಹೇಗೆ ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಸ್ವಯಂ ವೇದವ್ಯಾಸರೇ ಇದಕ್ಕೆ ಉತ್ತರ ಕೊಟ್ಟಿದ್ದ ಈ ವಿಷಯಗಳು. ಇದು ಹೇಳುವಂತೆ ಉಪನಿಷದ್ದುಗಳ ಸಾರ ಅಂತಾನೆ ಹೇಳ್ತೀವಿ. ಉಪನಿಷದ್ ಅಂದ್ರೆ ವೇದಗಳಲ್ಲಿ ಇರುವಂತ ವಿಷಯ, ವೇದಗಳನ್ನ ಹೇಗೆ ಅರ್ಥ ಮಾಡಬೇಕು ಎಂಬುದ ಸ್ವಯಂ ವೇದವ್ಯಾಸರೇ ತಿಳಿಸಿದ್ದಾರೆ. ಅವ್ರು ಫಸ್ಟ್ ಇದು 4ನೇ ಅಧ್ಯಾಯ ನೋಡಿ, 4ನೇ ಅಧ್ಯಾಯದಲ್ಲಿ ಫಲಾಧ್ಯಾಯ ಅಂತ ಹೇಳ್ತಾರೆ. 4ನೇ ಅಧ್ಯಾಯದಲ್ಲಿ ಫಸ್ಟ್ ಹೇಳೋದು ಕರ್ಮಕ್ಷಯ ಅಂತ ಹೇಳ್ತಾರೆ. ಬಲ್ಲಿ ಅಲ್ಲಿ ಹೇಳುವ ಕರ್ಮಕ್ಷಯ ಸ್ವಲ್ಪ ವ್ಯತ್ಯಾಸ ಆದವು, ಆದ್ರೂ ನಮಗೆ ಇರುವಂತ ಆ ಪಾಪ ಕರ್ಮಗಳು ನಮ್ಮ ಜ್ಞಾನ ನಮಗೆ ಆಗದಂತೆ ಇರುವುದಕ್ಕೆ ಕಾರಣವಾದಂತಹ ಪ್ರತಿಬಂಧ ಪಾಪಗಳು ಎಷ್ಟೋ ಮಾಡಿದ್ದೀವಿ, ಆ ಕರ್ಮ ಅದು ಕ್ಷಯ ಆಗಬೇಕು. ಅದು ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಆದ ಕಾರಣದಿಂದ ಫಸ್ಟ್ ಅಲ್ಲಿ ಕರ್ಮಕ್ಷಯದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಫಸ್ಟ್ ಪಾದದಲ್ಲಿ ಹೇಳೋದೆ ಆ ವೃತ್ತಿ ಅಸತ್ಕೃತ್ ಉಪದೇಶ, ಉಪದೇಶ ಎಂಬ ಶಬ್ದವನ್ನು ಬಳಸಿದ್ದಾರೆ. ಅಂದ್ರೆ ಆ ವೃತ್ತಿ ತಿರ್ಗಾ 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 ಕೇಳಬೇಕು ಅಂತಾರೆ. ಅಂದ್ರೆ ನಾವು ಹತ್ತನೇ ಸಂಧಿಗೆ ಬಂದ ಮೇಲೆ ಅದೇ ವಿಷಯ ತಾನೇ ಬರ್ತಾ ಇದೆ. ಅಲ್ಲಿನೂ ಸ್ನಾನ ಬಗ್ಗೆ ಹೇಳಿದ್ದಾರೆ, ಕಿವಿಯಲ್ಲಿ ಗಂಗಾ ಇದ್ದಾಳೆ ಆತರ ಸ್ನಾನ ಮಾಡಿ ಅಂತ ಅಲ್ಲಿ ಹೇಳಾಯಿತು. ತಿರ್ಗಾ ಇದೇ ಹೇಳ್ತಾ ಇದೆ, ತಿರ್ಗಾನು ದೇವತೆಗಳು ದೇವರಾಂಗದಲ್ಲಿ ಇದ್ದ ತಿರ್ಗಾನು ಹೇಳ್ತಾರಲ್ಲ ಅಂದ್ರ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ ಒಂದು ಭತ್ತ ಇದೆ ಅಂತ ಕೊಳ್ಳಿ, ಆ ಭತ್ತವನ್ನ ಭತ್ತದಿಂದ ಅಕ್ಕಿಯನ್ನ ತೆಗಿಬೇಕು ಬೇರ್ಪಡಿಸಬೇಕು ಅಂದ್ರೆ ಒಮ್ಮೆ ಕುಟ್ಟಿದ್ರೆ ಅದು ಹೋಗತ್ತಾ? ಇಲ್ಲ, ಕುಟ್ತಾ ಇರ್ಬೇಕು. ಅದು ಸರಿಯಾಗಿ ಅದು ಒಡೆಯದಂತೆ ಸರಿಯಾಗಿ ಕುಟ್ಟಬೇಕು. ಅದಕ್ಕೆ ಉಪದೇಶ ಅಸಕೃತ್ ಉಪದೇಶ ಅಂದ್ರೆ ತಿರ್ಗಾ ತಿರ್ಗಾ ಆವೃತ್ತಿ ಅಂತ ಹೇಳ್ತಾರೆ. ಆವೃತ್ತಿ ನೀವು ಮಾಡ್ತಾನೆ ಇರಬೇಕು ಅಂತ ಫಸ್ಟ್ ಹೇಳ್ತಾರೆ. ಅದಕ್ಕೆ ನಮ್ಗೆ ಗೊತ್ತಿರುವಂತ ವಿಷಯ ಬಂದಿದಲ್ಲ ಅಂತ ಇಲ್ಲ, ತಿರ್ಗಾ 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 ಕೇಳಿದ್ರೆ ನಮ್ಗೆ ಚೆಂದಾಗಿ ಅದು ಆ ಭತ್ತ ಹೋಗಿ ಆ ಒಂದು ಧಾನ್ಯ ಹೇಗೆ ನಮ್ಗೆ ಸರಿಯಾಗಿ ಸಿಕ್ಕತ್ತೋ ಹಾಗೆ ಆಗತ್ತೆ ಅಂತ ಹೇಳಿ ಹೇಳ್ತಾರೋ. ಇದು ಹೋಮ ಯಾಗಲ್ಲ, ಹಾಗೆಲ್ಲ ನಾವು ಈ ಹೋಮ ಮಾಡ್ತೀವಿ, ಇದು ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ, ಅಗ್ನಿಷ್ಠಾಮ ಮುಂತಾದ ಮಾಡ್ತೀವಿ ಅಂದ್ರೆ ಒಮ್ಮೆ ಮಾಡಿದ್ರೆ ಸಾಕು ಫಲ ಸಿಕ್ಕತ್ತ. ಬಟ್ ಇದು ಹಾಗಲ್ಲ, ಇದು ಬಂದು ನಮ್ಮ ಅಜ್ಞಾನ ಭಾವರೂಪ ಜ್ಞಾನ ಎಲ್ಲಾ ಜ್ಞಾನವೂ ನಮ್ಗೆ ಇದೆ. ಭಾವರೂಪ ಅಭಾವರೂಪ ಎಲ್ಲಾ ತರದ ಅಜ್ಞಾನವೂ ನಮ್ಮಲ್ಲಿ ತುಂಬಿಯೇ ಇದೆ. ಆ ಒಂದು ಅಜ್ಞಾನ ಸಂಶಯ ಎಲ್ಲ ಹೋಗ್ಬೇಕಂದ್ರೆ ತಿರ್ಗಾ ತಿರ್ಗಾ ಅದು ಕೇಳಬೇಕು. ತಿರ್ಗಾ ತಿರ್ಗಾ ಕೇಳುವ ಮೂಲಕವಾಗ ಇದು ಬೋರ್ಡಮ್ ಆಗೋದಿಲ್ಲ, ನಮ್ಗೆ ಇನ್ನೂ ಸ್ಪಷ್ಟವಾದ ಜ್ಞಾನ ಬರ್ಲಕ್ಕೆ ಕಾರಣ ಆಗತ್ತೆ. ಅದು ಹೇಳುವಾಗ ಅದಕ್ಕೆ ಇದು ಹೇಗಿರಿ ಅಂತ ಕೇಳಿದ್ದ. ಇನ್ನೊಂದು ಸೂತ್ರದ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಇದು ಆ ಇದು ಯಾರು ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೋಡಿ, ಇದನ್ನ ಯಾರು ಮಾಡಿದ್ದಾರೆ ಅಂದ್ರೆ ಸ್ವಯಂ ಭೃಗು ಭೃಗು ಋಷಿಗಳು ತಮ್ಮ ತಂದೆಯಾದಂತ ವರುಣನಿಗೆ, ವರುಣನ ಹತ್ರ ಬೇರೆ ಎಷ್ಟೋ ಉದಾಹರಣೆಗಳು ಇದ್ರೂ ವರುಣ ಭೃಗುವನ್ನ ತಗೊಂಡಿದ್ದಾರೆ. ವರುಣ ಎಲ್ಲಾ ನದಿ ಅಭಿಮಾನಿ ದೇವತೆ, ಎಲ್ಲಾ ನದಿ ಸಮುದ್ರಕ್ಕೆ ಅಭಿಮಾನಿ ದೇವತೆ, ಎಲ್ಲಾ ಜಲಕ್ಕೇನು ಅವನೇ ಅಭಿಮಾನಿ. ಆ ಜಲದಲ್ಲಿ ಆ ವರುಣನಿಂದ ಆ ಒಂದು ಅಧಿಷ್ಠಿತವಾಗದಂತ ಅಭಿಮನ್ಯವಾದಂತ ಆ ಜಲದಲ್ಲಿ ನಾವು ಮಿಂದಬೇಕು. ಅವ್ರ ನಂತರ ಹೋಗಿ ತಿರ್ಗಾ ತಿರ್ಗಾ ಚೈತ್ರಿಯದಲ್ಲಿ ಬರುತ್ತೆ ಇದು, ತಿರ್ಗಾ ತಿರ್ಗಾ ಹೋಗಿ ಭೃಗು ಮುನಿಗಳು ಹೋಗಿ ಕೇಳ್ತಾರಂತ ತಂದೆಯಾದಂತ ಹೇಗೆ ಮಾಡ್ಬೇಕು. ತಿರ್ಗಾ ತಿರ್ಗಾ ಕೇಳಿದ್ದರೆ ಭಗವಂತನ ಸ್ವರೂಪವನ್ನ ನನ್ಗೆ ಉಪದೇಶ ಮಾಡಿ ಸರಿ ಅಂತ ಅನ್ನಮಯ ಅಂತ ಉಪದೇಶ ಮಾಡ್ತಾ ತಿರ್ಗಾ ಹೋಗ್ತಾರೋ ಭೃಗು ಮುನಿಗಳು. ತಿರ್ಗಾ ಮಾಡಿ ತಿರ್ಗಾ ಬಂದು ನನಗೆ ಭಗವಂತನ ಸ್ವರೂಪವನ್ನ ಉಪದೇಶ ಮಾಡಿ ಉಪದೇಶ ಮಾಡಿ ಅಂತ ತಿರ್ಗಾ 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 ಕೇಳ್ತಾರೆ. ಶ್ವೇತಕೇತು ಉದ್ದಾಲಕ ಕಥೆಯನ್ನು ತಿರ್ಗಾ ತಿರ್ಗಾ ತಿರ್ಗಾನೇ ಬರುತ್ತೆ. ಸೊ ಹೀಗೆ ತಿರ್ಗಾ ತಿರ್ಗಾ ಬಂದ್ರೇನೆ ಅದು ನಮ್ಗೆ ಜ್ಞಾನ ಬರುತ್ತೆ, ಬಂದ ಜ್ಞಾನ ದೃಢ ಆಗತ್ತೆ ಅಂತ ಅದು ಹೇಳ್ತಾರ. ಅಂತ ಅದಾದ ಮೇಲೆ ನೆಕ್ಸ್ಟ್ ಏನಂತ ಉಪಾಸನೆ ಮಾಡಬೇಕು ಅಂದ್ರೆ ಯಾವಾಗ್ಲೂ ಕಾಮನ್ ಉಪಾಸನೆ. ನಾವು ಎಂತ ಜೀವರು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಮೋಕ್ಷ ಯೋಗಿಗಳು ಅಂತ ತಕೊಂಡ ಫಸ್ಟ್ ಬರೋದು ಆತ್ಮ. ಸೊ ನೆಕ್ಸ್ಟ್ ಸೂತ್ರದಲ್ಲಿ ಆತ್ಮಾಧಿಕರಣ ಅಂತ ಹೇಳಿ ದೇವರನ್ನ ಸ್ವಾಮಿ ಅಂತ ಉಪದೇ ಸ್ವಾಮಿ ಅವನೇ ಸ್ವಾಮಿ ಈಶಾ ದಾಸ ಭಾವ ಅವನ ಅಧೀನತ್ವವನ್ನ ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅಧೀನತ್ವ ತಿಳ್ಕೊಂಡು ಮಾಡುವಾಗ ನಮ್ಮ ಸುತ್ತಿರುವಂತ ಹೇಗೆ ಅಧೀನತ್ವ ತಿಳ್ಕೊಂಡು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು, ದೇವರು ಕಣ್ಣಿಗೆ ಕಾಣದೇ ಇರುವಂತ ಹೇಗೆ ಮಾಡಬೇಕು ಅಂದ್ರೆ ಅವನು ಇರುವಂತ ಜಾಗ ಅಂದ್ರೆ ಪ್ರತಿಮೆ, ಪ್ರತಿಮೆಯಲ್ಲಿ ಮಾಡಿ ಅಂತ. ಸೊ ಅಲ್ಲಿ ಹೇಳುವಾಗ ಪ್ರತಿಮೆಯಲ್ಲಿ ನೀವು ಮಾಡುವಾಗ ಪ್ರತಿಮೆನೇ ದೇವರು ಅಂತ ತಿಳ್ಕೊಬೇಡಿ ಅಂತ, ನ ಪ್ರತೀಕೆ ಅಂತ ಆ ಪ್ರತಿಮೆ ದೇವರಲ್ಲ, ಪ್ರತಿಮೆ ಎಲ್ಲಿ ದೇವರಿದ್ದಾನೆ ಅಂಬೋದನ್ನ ಹೇಳ್ಬಿಟ್ಟು ಅಲ್ಲಿ ದೇವರನ್ನ ಯಾವ ಗುಣವನ್ನ ನಾವು ಚಿಂತನೆ ಮಾಡಬೇಕು ಅಂದ್ರೆ ಆತ್ಮ ಫಸ್ಟ್ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಗುಣವನ್ನೇ ಹೇಳ್ತಾರೆ, ಅವನು ಬಂದು ಆ ಬ್ರಹ್ಮ ಅಂತ ಉಪಾಸನೆ ಮಾಡಿ. ಬ್ರಹ್ಮ ಅಂದ್ರೆ ಆ ಒಂದು ಉತ್ಕರ್ಷ, ಉತ್ಕರ್ಷವಾದ ಬ್ರಹ್ಮ ಅಂದ್ರೆ ಗುಣದಿಂದ ಪೂರ್ಣನಾದವನು ಅಂದ್ರೆ ಅವನಿಗೆ ಯಾವುದು ನಮ್ಮಿಂದ ಯಾವುದು ಬೇಕಾಗಿಲ್ಲ ಅಂಬುದನ್ನ ತಿರ್ಗಾನೂ ಹೇಳ್ತಾರೆ. ಸೊ ಅದಕ್ಕೆ ಬ್ರಹ್ಮ ಶಬ್ದ, ಬ್ರಹ್ಮ ಅಂತ ಪೂರ್ಣ ಅಂತ ಆತ್ಮ ಬಂದಿದೆ ಬ್ರಹ್ಮ ಇದೇ ಆಗತ್ತೆ. ಆತ್ಮ ಒಳಗೆ ಬ್ರಹ್ಮ ಹೊರಗೆ ಅಂತ ನಾವು ಹೇಳಿ ಇದು ಎರಡೂ ಸೇರಿ ನೀವು ಚಿಂತನೆ ಮಾಡಿ ಅಂತ ಹೇಳಿಬಿಟ್ಟು ಅಷ್ಟೇ ಸಾಕ ಸರಿ ನಾವು ಉಪಾಸನೆಗೆ ಕೂತ್ಕೋಬಹುದಾ ದೇವ್ರನ್ನ ಚಿಂತನೆ ಮಾಡಬಹುದಾ ಅಂತ. ಅಷ್ಟೇ ಅಲ್ಲ, ದೇವರಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ, ಎಲ್ಲಾ ದೇವತೆ. ಅದನ್ನೇ ಅಲ್ಲಿಂದ ಇದು ಶುರು ಆಗತ್ತೆ. ಅಲ್ಲಿ ಒಂದು ಆದಿತ್ಯಾಧಿಕರಣಂ ಅಂತ ಹೇಳಿ ದೇವ ಅಂಗಬದ್ಧರಾಗಿದ್ದಾರ ಎಂಬುದನ್ನ ಅಲ್ಲಿ ವೇದವ್ಯಾಸರು ಹೇಳಿದ ಮಾತನ್ನ ಇಲ್ಲಿ ಆವ ಪರಬೊಮ್ಮ ಬೊಮ್ಮನ ಅತಿ ವಿಮಲ ಅಂಗಾವ ಬದ್ಧರೆಂದೇನಿಪ ರಾಜೀವ ಮೊದಲಾದ ಅಮರರು ಅನುದಿನದಿ ಮಾಡ್ತಾರಂತ. ಅಲ್ಲಿಂದ ಇದನ್ನ ಸಮರ್ಪಣ ಸಂಧಿಯಲ್ಲಿ ಅದು ತಕೊಂಡು ಬಂದಿದ್ದಾರೆ. ಅದು ಎಲ್ಲಿ ಚಿಂತನೆ ಮಾಡಬೇಕು, ದೇವತೆಗಳನ್ನ ದೇವರ ಅಂಗದಿಂದ ಹುಟ್ಟಿದ್ದಾರೆ, ಅಂಗದಲ್ಲಿ ಇದ್ದಾರೆ, ಆ ಅಂಗದಲ್ಲೇ ಲಯ ಹೊಂದುತ್ತಾರೆ. ಒಂದೊಂದು ದೇವತೆಗಳು ಹಾಗೆ ಇದ್ದಾರೆ. ದೇವರು ಅವರ ಮೂಲಕವಾಗಿ ನಮ್ಗೆ ಕೆಲಸಗಳನ್ನ ಮಾಡಿಸ್ತಾನ, ಅವ್ರ ದೇವತೆಗಳ ಮೂಲಕವಾಗಿ ಮಾಡಿಸ್ತಾನ ಎಂಬುದನ್ನು ಹೇಳಿ ಈಗ ನೀವು ಚಿಂತನೆ ಮಾಡಿದ್ರೆ ನಿಮ್ಗೆ ಅಪಜಯ ಆಗೋದೇ ಇಲ್ಲ. ಅಂದ್ರೆ ಇಲ್ಲಿ ಜ್ಞಾನಿಯ ಲಕ್ಷಣ ಹೇಳಿದ್ದಾರೆ, ಜ್ಞಾನಿಗಳ ಲಕ್ಷಣ ಹೇಳ್ತಾರ, ಇದು ನಮಗೆಲ್ಲ ಅಂತ ತಿಳ್ಕೊಳ್ಳೋದಲ್ಲ. ಜ್ಞಾನಿಯ ಲಕ್ಷಣ, ಜ್ಞಾನಿಗಳು ಹಾಗೆ ಮಾಡಿದ್ದಾರೆ, ಜ್ಞಾನಿಗಳು ನೋಡಿದ್ದಾರೆ ಮಾಡಿದ್ದಾರೆ, ಅವರು ಮಾಡೋದು ನಮಗೆ ಒಂದು ಮಾರ್ಗದರ್ಶನ ಆಗತ್ತೆ. ಅದನ್ನ ನಾವು ಫಾಲೋ ಮಾಡಬೇಕು, ಬಿಕಾಸ್ ಅವರು ಆ ಗುರಿಯನ್ನ ಮುಟ್ಟಿದ್ದಾರೆ. ಗುರಿಯನ್ನ ಮುಟ್ಟಿದ್ದವರು ಯಾವ ರಸ್ತೆಯನ್ನ ತಗೊಂಡಿದ್ದಾರೆ, ಯಾವ ಮಾರ್ಗ ಅಂತ ತಿಳ್ಕೊಂಡ್ರೆ ನಾವು ಅದನ್ನ ಫಾಲೋ ಮಾಡೋದು. ಸೊ ಇದು ನಮಗೇನು ಆಗತ್ತೆ, ಅವರು ನಾವು ಮಾಡೋವಾಗ ನಮ್ಗೆ ಏರುಪೇರುಗಳು ಆಗ್ತಾನೆ ಇರ್ತ. ಮಗು ಹೇಗೆ ನಡೆಯಲಿಕ್ಕೆ ಮುಂಚೆ ಕೆಳಗೆ ಬೀಳ್ತಾನೆ ಇರುತ್ತ, ಹಾಗೆ ನಾವು ಬೀಳ್ತಾನೆ ಇರ್ತೀವಿ. ಮತ್ ಮಗು ಒಂದಿವಸ ಅದೂ ನಡೀಲಕ್ಕೆ ಕಲಿಯುತ್ತ, ಹಾಗೇನೆ ನಾವು ಆ ಮಾರ್ಗದಲ್ಲಿ ನಡೀಲಕ್ಕೆ ಸಾಧ್ಯ ಆಗಿ ಆ ಒಂದು ಗುರಿಯನ್ನ ಮುಟ್ಟುತ್ತೀವಿ. ಅದಕ್ಕೆ ಹೇಳಿದ್ದಾರೆ. ಸೊ ಅಪಜಯ ಫಸ್ಟ್ ಹೇಳ್ಬಿಟ್ಟಿದ್ದಾರೆ, ಅಪಜಯ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಆದಿ ವ್ಯಾಧಿಗಳ ಇರೋದಿಲ್ಲ ಅವನಿಗೆ, ಎಲ್ಲರೂ ಅವನ ಅದೇ ಕಾದುಕೊಂಡಿಗರು ಎಲ್ಲರೊಂದಾಗಿ ಈಶನಾಜ್ಞೆಯಲ್ಲಿ ಅಂತ ಹೇಳಿ ಅವರಿಗೆ ಆದಿ ವ್ಯಾಧಿ ಪರಿಹರಿಸುತ್ತ ಅವರು ನಮ್ಗೆ ಆ ಸಾಧನೆ ಮಾರ್ಗದಲ್ಲಿ ಬರುವಂತ ಕಷ್ಟಗಳು ಬಂದೇ ಬರುತ್ತೆ. ಆ ಕಷ್ಟಗಳನ್ನ ಹೇಗೆ ತೊಕ್ಕೋಬೇಕು, ಹೇಗೆ ಜೀರ್ಣ ಮಾಡಬೇಕು ಅಂತ ತಿಳ್ಕೊಂಡು ಸಾಗಬೇಕು ಎಂಬುದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಹೇಗೆ ಅವರು ದೇವತೆಗಳು ಮಾಡ್ತಾರ ಅಂತ ಬಂದಾಗ ಅಲ್ಲಿನೇ ಬರುತ್ತೆ. ಅಲ್ಲಿ ಆದಿತ್ಯಾಧಿಕರಣ ಬಂದ ಮೇಲೆ ನೆಕ್ಸ್ಟ್ ಬರೋದು ಧ್ಯಾನ ಬಗ್ಗೆ ಬರುತ್ತೆ. ಈ ಒಂದು ದೇವತೆಗಳನ್ನ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು ಅಂದ್ರೆ ಇವರನ್ನ ಧ್ಯಾನ ಮಾಡಬೇಕು. ಆ ಧ್ಯಾನ ಅಂಬೋದು ಆ ಸ್ಮರಣೋಪಾಸನ, ಒಂದು ಸ್ಮರಣೋಪಾಸನ ಧ್ಯಾನೋಪಾಸನ ಅಂತ ಉಪಾಸನ ಎರಡ ಆಗತ್ತೆ ಅಂತ ಅದನ್ನ ಅವರು ವಿವರಣೆ ಮಾಡ್ತಾರೆ. ಅದಕ್ ಮುಂಚೆ ಹೇಳ್ತಾರೆ, ಈ ಜ್ಞಾನಿಗಳು ಹೇಗೆ ನೋಡ್ತಾರೆ, ತಮ್ಮ ದೇಹದಲ್ಲಿ ಸ್ವದೇಹದಲ್ಲಿ ಫಸ್ಟ್ ದೇವರನ್ನ ನೋಡುವ ಕ್ರಮವನ್ನ ಆ ಒಂದು ಮೂರನೇ ಪದ್ಯದಲ್ಲಿ ಸ್ವದೇಹದಲ್ಲಿ ತಮ್ಮ ದೇಹದಲ್ಲಿ ಇರುವಂತಹ ರೋಮ ಕೂಪ, ಆ ರೋಮ ಕೂಪಗಳಾಗತ್ತ ಮತ್ತು ತಮ್ಮ ಅಸ್ಥಿಗಳಾಗತ್ತ, ತಮ್ಮ ಕಾಲುಗಳ ಆಗತ್ತ ಮತ್ತು ಕಾಲುಗಳು ಮತ್ತು ಇದೆಲ್ಲವೂ ಇರುವಂತ ತಮ್ಮ ದೇಹ, ಇಲ್ಲೇ ಈ ದೇಹವನ್ನೇ ಅಲ್ಲಿ ಕೃಷ್ಣ ಹೇಳಿದಂತ ಕ್ಷೇತ್ರಜ್ಞ, ಇದೇ ಕ್ಷೇತ್ರ ಅಂತ ಅವರು ತಿಳ್ಕೊಂಡಿದ್ದಾರೆ. ಇದೇ ಕ್ಷೇತ್ರ ನಮ್ಗೇನು, ಇದೇ ಕ್ಷೇತ್ರ ಆಗತ್ತೆ. ಅವ್ರು ಚಂದಾಗಿ ತಿಳ್ಕೊಂಡು ದಿನಾಗಲೂ ಅನುಸಂಧಾನ ಮಾಡುವ ಮೂಲಕವಾಗಿ ಅವ್ರಿಗೆ ಸುಕ್ಷೇತ್ರ ಅಂತ ಆರನೇ ಪದ್ಯದಲ್ಲಿ ಹೇಳಿದ್ದಾರೆ. ಸೊ ಇವರು ಅದು ಮಾಡ್ತಾರ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಅದು ನಾವು ಮಾಡ್ಬೇಕಲ್ಲ, ಅವ್ರು ಹೀಗೆ ಚಿಂತನೆ ಮಾಡ್ತಾರೆ, ತಮ್ಮ ದೇಹದಲ್ಲಿ ಹೀಗೆ ಹೀಗೆ ಚಿಂತನೆ ಮಾಡ್ತಾರೆ. ನಾವು ಅದು ನಮ್ಗೆ ಯಾವಾಗ ಯಾವಾಗ ದೇವರ ನೆನಪು ಕೊಡ್ತಾನ ಆವಾಗ ಮಾಡಬೇಕು. ಎಲ್ಲಿ ಕೂತ್ಕೊಂಡು ಮಾಡೋದು, ಏನು ಮಾಡೋದು ಅಂಬೋದಕ್ಕೆ ಆ ಸೂತ್ರ ಧ್ಯಾನಾಚ್ಯ ಅಂತ ಅಲ್ಲೇ ನೆಕ್ಸ್ಟ್ ಸೂತ್ರವೇ ಅಲ್ಲಿ ಬರುತ್ತೆ. ನಾಲ್ಕನೇ ಅಧ್ಯಾಯದಲ್ಲಿ ಫಸ್ಟ್ ಪಾದದಲ್ಲಿ ಬರುವಂತ ಆ ಕೊನೆಯ ಸೂತ್ರ ಅದು ಧ್ಯಾನಾಚ್ಯ. ಆಕ್ಚುಲಿ ಅದು ಆಸೀನ ಅಧಿಕರಣ, ಅಲ್ಲಿ ಧ್ಯಾನಾಚ್ಯ ಎಂಬ ಒಂದು ಸೂತ್ರ ಬರುತ್ತೆ. ಅಲ್ಲಿ ಬರೋವಾಗ ಎಲ್ಲಿ ಕೂತ್ಕೊಂಡು ಮಾಡೋದು ಅಂತ ಹೇಳುವಾಗ ಈ ಧ್ಯಾನಕ್ಕೆ ಸ್ಮರಣೆಗೆ ದೇಶ ಕಾಲ ಎಂಬುದು ಇಲ್ಲ. ಯಾವಾಗ ಯಾವ ಜಾಗೆಯಲ್ಲಿ ಯಾವ ಕಾಲದಲ್ಲಿ ನಿಮ್ಗೆ ಮನಸ್ಸು ದೇವರಲ್ಲಿ ಒಮ್ಮೆ ಒಂದು ಸೆಕೆಂಡ್ ನಿಲ್ಲತ್ತೋ ಅದೇ ಒಳ್ಳೆ ಕಾಲ, ಅದೇ ಒಳ್ಳೆ ದೇಶ ಆಗ್ಬಿಡತ್ತೆ ಅಂಬೋದನ್ನ ಅಲ್ಲಿ ಧ್ಯಾನಾಚ್ಯ ಅಂಬೋದಲ್ಲಿ ಹೇಳಿದ್ದಾರೆ. ಅದನ್ನೇ ದಾಸರು ಸರ್ವ ದೇಶವು ಪುಣ್ಯ ದೇಶವು, ಯಾವಾಗ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ ಜ್ಞಾನಿಗಳು ಮಾಡ್ತಾರೆ, ನಮಗೆ ಅದು ಆ ತರ ನಮ್ಗೆ ಎಲ್ಲಿ ಬರುತ್ತೋ ಅಂದ್ರೆ ಏನಾಗತ್ತೆ. ಇಲ್ಲಿ ನೀವು ದೇವರನ್ನ ಚಿಂತನೆ ಮಾಡಬೇಕಂದ್ರೆ ಯಾವಾಗ ನೀವು ಮನಸ್ಸು ದೇವರಲ್ಲಿ ಒಂದು ಸೆಕೆಂಡ್ ನಿಲ್ಲತ್ತೋ ಅದೇ ಒಳ್ಳೆ ಸೆಕೆಂಡ್, ಅದೇ ಒಳ್ಳೆ ದೇಶ, ಅದೇ ಒಳ್ಳೆ ಕಾಲ ಆಗಿಬಿಡತ್ತೆ. ಮತ್ತು ಅದಕ್ಕೆ ಅಪವಾದಗಳು ಅದನ್ನು ಸೂತ್ರದಲ್ಲೇ ಅಪವಾದಗಳು ಏನೇನು, ಬ್ರಾಹ್ಮಿ ಮುಹೂರ್ತ ಇಂಥದ್ದು ಇದರಲ್ಲಿ ಈ ಧ್ಯಾನ ಮಾಡಿ ಹೀಗೆ ಮಾಡಿ ಆ ನದಿ ತೀರದಲ್ಲಿ ಇದು ಇರುವುದೆಲ್ಲ ಬಂದಿದೆ. ಅದಕ್ಕೆ ಅದು ಸಾಮಾನ್ಯವಾಗಿ ಹೇಳ್ತಾರೆ. ಬಟ್ ಅಲ್ಲಿ ಇದ್ರೂ ಒಂದು ನದಿ ತೀರದಲ್ಲಿ, ಪರ್ವತ ಅಂದ್ರೆ ಪರ್ವತದ ಮೇಲೆ ನದಿ ತೀರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲವೂ ಚಂದಾಗಿದ್ರು ನಿಮ್ಮ ಮನಸ್ಸು ಏಕಾಗ್ರತೆ ಹೊಂದಿಲ್ಲ. ಏಕಾಗ್ರತೆ ಅಂದ್ರೆ ಕಣ್ಮುಚ್ಕೊಂಡು ದೇವರ ಚಿಂತನೆ ಮಾಡುವಾಗ ಇತರ ವಿಷಯಗಳು ಬಾರದೆ ದೇವರನ್ನ ಚಿಂತನೆ ಮಾಡೋ, ದೇವರ ಒಂದು ಚಿಂತನೆ ಮಾಡೋದಿದೆಯಲ್ಲ ಅದು ಇಫ್ ಯು ಕೆನಾಟ್ ಡೂ ಇಟ್ ದೆನ್ ಇಟ್ ಈಸ್ ಆಫ್ ನೋ ಯೂಸ್. ಆ ತೀರ್ಥಕ್ಷೇತ್ರಕ್ಕೆ ಹೋಗಿ ಸಿನಿಮಾಗೆ ಹೋದ್ರೆ ಹೇಗಾಗತ್ತೆ, ಹಾಗೆ ಆಗ್ಬಿಡತ್ತೆ. ಸೊ ನಿಮಗೆ ಏಕಾಗ್ರತೆ ಇದು ಯಾವುದಕ್ಕೆ, ಧ್ಯಾನಕ್ಕೆ, ಚಿಂತನೆಗೆ, ದೇಹದಿಂದ ಮಾಡುವ ಕರ್ಮಕ್ಕೆ ಯಾವಾಗ್ಲೂ ವಿಧಿ ಉಂಟು. ಅದೇ ರಾತ್ರಿ ಎದ್ದು ನಾವು ಬಂದು ಸ್ನಾನ ಮಾಡ್ತೀವ, ಮಾಡಲ್ಲ. ಸೊ ಕರ್ಮಕ್ಕೆ ಒಂದು ವಿಧಿ ನಿಷೇಧ, ಅದನ್ನ ಫಾಲೋ ಮಾಡಿ ಮಾಡಬೇಕು. ಸೊ ಇದನ್ನ ಅದು ಹೇಳಿಬಿಟ್ಟು ಆಮೇಲೆ ಇಂಥ ಒಂದು ಯೋಗಿಗಳು ತಾವು ತೀರ್ಥಕ್ಷೇತ್ರ ಯಾತ್ರೆ ಎಲ್ಲ ಹೋಗುವಾಗ ಹೇಗೆಲ್ಲ ನೋಡ್ತಾರ ಅವರು ದೇವ ಮತ್ತು ದೇವಖಾತ, ತಟಾಕ, ವಾಪಿ, ಸರೋವರ, ಅಲ್ಲೆಲ್ಲ ಹೇಗೆ ಚಿಂತನೆ ಮಾಡ್ತಾರೆ, ತಮ್ಮ ಒಳಗಿರುವಂತ ದೇವರನ್ನ ಹೇಗೆ ಚಿಂತನೆ ಮಾಡ್ತಾರೆ ಅಂತ ಅದನ್ನ ಹೇಳಿ ನೆಕ್ಸ್ಟ್ ಇವಾಗ ಅದು ಹೇಳಿದ ಮೇಲೆ ಅದು ಹೇಳಿ ಆ ಹೇಳಿದ ಕಾರಣದಿಂದ ಹೀಗೆಲ್ಲ ಅವರು ಚಿಂತನೆ ಮಾಡ್ತಾರೆ. ಯಾರು ಆ ಒಂದು ಯೋಗಿಗಳು ಮಾಡ್ತಾರೆ. ಅಧಿಕಾರಿಗಳು ಅಂದ್ರೆ ನಾವು ಅಧಿಕಾರಿಗಳೇ. ನಾವು ಆ ತರ ಅವರನ್ನ ನೋಡಿ ಈ ತರ ನಾವು ಕಲಿಯಬೇಕು ಅಂತ ಹೇಳ್ತಾರೆ. ಸೊ ಮಾಡುವಾಗ ಅವ್ರ ಚಿಂತನೆಯಲ್ಲಿ ದೇವತೆಗಳು, ಅವ್ರ ಚಿಂತನೆಯಲ್ಲಿ ಹೇಗಿರುತ್ತೆ ಅಂದ್ರೆ ಅದು ಒಂದು ನೆಕ್ಸ್ಟ್ ಪದ್ಯ ಆರನೇ ಪದ್ಯದಲ್ಲಿ ಆರನೇ ಪದ್ಯದಲ್ಲಿ ಅವರು ಚಿಂತನೆಯನ್ನ ಹೇಳ್ತಾ ಬಂದಿದ್ದಾರೆ. ಸೊ ಹೇಳ್ತಾ ಬಂದು ಇಲ್ಲಿ ನಮ್ಮ ಸಂಬಂಧಪಟ್ಟದ ಕೆಲವು ವಿಷಯಗಳು ಇಲ್ಲಿ ಇದೆ. ಯಾವ್ದಂದ್ರೆ ನಾವು ಏನ್ ಮಾಡ್ತೀವಿ, ನಾವು ದೊಡ್ಡ ದೊಡ್ಡವರು ಬಂದ್ರೆ ಆ ಪಾದ ಪ್ರಕ್ಷಾಲನೆ ಮಾಡೋದು, ಇದು ಎಲ್ಲವೂ ನಾವು ಮಾಡ್ತಾ ಇರ್ತೀವಿ. ಅದು ಯಾಕೆ ಮಾಡ್ತೀವಿ ನಾವು ಅಂದ್ರೆ ಅವರ ಒಳಗೆ, ಇವಾಗ ಪಾದ ಪೂಜೆ ಅಂತ ನಾವು ಮಾಡ್ತೇವೆ, ಅದು ಹೇಳ್ತಾರಲ್ಲ ಲಾಸ್ಟ್ ಲೈನ್ ಏನ್ ಬಂದಿದೆ ಅಂದ್ರೆ ಅವರ ಅರ್ಚನೆಯೇ, ಅದು ಆರನೇದು, ಅವರ ಅರ್ಚನೆಯೇ ಹರಿಪೂಜೆ ಅಂತ ಬಂದಿದೆ. ಅವರ ಶರೀರವೇ ಸುಕ್ಷೇತ್ರ, ಇಲ್ಲಿ ಕ್ಷೇತ್ರ ಅಂತ ಹೇಳಿಲ್ಲ, ಸುಕ್ಷೇತ್ರ, ಬಿಕಾಸ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಅವರ ಶರೀರವೇ ಸುಕ್ಷೇತ್ರ, ಅವರ ಅರ್ಚನೆಯ ಹರಿಯ ಪೂಜೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಹೇಗೆ ಅಂದ್ರೆ ಅವ್ರು ಈ ತರ ತಿಳ್ಕೊಂಡಿದ್ದಾರೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ನಾವು ಅದನ್ನ ಅಲ್ಲಿ ನೋಡಬೇಕು, ಈ ಪದ್ಯದಿಂದ ಬಂದದನ್ನ ಅಲ್ಲಿ ನೋಡಬೇಕು. ಅವರ ದೇಹದಲ್ಲಿ ಇರುವಂತ ಒಂದೊಂದು ಅವರ ದೇಹದಲ್ಲಿ ಇರುವಂತ ನಾಡಿಗಳಿದೆ. ಆ ನಾಡಿಗಳಲ್ಲಿ ಆ ನಾಡಿಗಳಲ್ಲಿ ನದಿ ಅಭಿಮಾನಿ ದೇವತೆಗಳು ಅಂದ್ರೆ ಎಲ್ಲೆಲ್ಲಿ ಎಷ್ಟೋ ನದಿಗಳು ಇದೆ, ನಮ್ಗೆ ಗೊತ್ತಿರುವುದೇ 12 ನದಿಗಳು ಹೇಳ್ತೀವಿ ಅಷ್ಟೇ ಹೊರತು ಉಳಿದ ನದಿಗಳು ಇದೆ, 72,000 ನದಿಗಳು. ಅಷ್ಟು ಅಭಿಮಾನಿ ದೇವತೆಗಳು ಅಲ್ಲಿ ಇದ್ದಾರೆ. ಪ್ಲಸ್ ಆ ರೋಮಕೂಪಗಳಿರತ್ತಲ್ಲ, ಆ ರೋಮಕೂಪಗಳಲ್ಲಿ ಸ್ವಾಮಿ ಪುಷ್ಕರ್ಣಿ ಮುಂತಾದ ಆ ಒಂದು ತೀರ್ಥದ ಅಭಿಮಾನಿ ದೇವತೆಗಳಿದ್ದಾರೆ. ಅಲ್ಲಲ್ಲಿ ಭಗವಂತನ ರೂಪಗಳು ಅಂದ್ರೆ ಒಂದು ದೇಹ, ಅವರ ದೇಹವೇ ಆ ಸುಕ್ಷೇತ್ರ ರಿಯಲಿ ಆಗತ್ತೆ. ಎಲ್ಲವೂ ಇದೆ ಅಲ್ಲಿ ಇರುವಂತ ಅಸ್ಥಿಗಳಲ್ಲಿ ಆ ಒಂದು ಪರ್ವತಾಭಿಮಾನಿ ದೇವತೆಗಳು ಬಂದು ಬಿಟ್ಟಿದ್ದಾರೆ ನಮ್ಗೆ. ಸಾಲಿಗ್ರಾಮ ಮುಂತಾದದ್ದು ಅದಕ್ಕೆಲ್ಲ ಪರ್ವತಾಭಿಮಾನಿ ಬೇರೆ ಹಿಮಾಲಯ ಮುಂತಾದ ಆ ಪರ್ವತಗಳು, ಈ ಪರ್ವತಗಳ ಅಭಿಮಾನಿ ದೇವತೆಗಳು ಎಲ್ಲವೂ ಇದ್ದಾರೆ. ಮತ್ತು ಕೊನೆಯಲ್ಲಿ ಅವರು ಪಾದಗಳನ್ನ ತಕೊಂಡ್ರು, ಅದಕ್ಕೆ ಪಾದಪ ಅದ್ರಿಗಳೇ ಅಂತ ಅಲ್ಲಿ ಹೇಳಿದ್ರು, ಪಾದಪ ಅದ್ರಿಗರೇ. ಆಮೇಲೆ ಧರಾತಳವೇ ಸುಕ್ಷೇತ್ರ, ಧರಾತಳವೇ ಅಂದ್ರೆ ಭೂಮಿ ಅಂತ ಭೂಮಿ ಅಂತ ದೇವರ ನಾವು ಚಿಂತನೆ ಮಾಡುವಾಗ ಆ ಪಾದದಲ್ಲಿ ದೇವರ ಪಾದವನ್ನ ಆಶ್ರಯ, ಒಂದು ಮುಖದಿಂದ ನೋಡುವಾಗ ಪಾದವನ್ನ ಆಶ್ರಯ ಮಾಡಿಕೊಂಡು ಭೂಮಿ ಇದೆ ಅಂತ ಹೇಳ್ತದೆ. ಅಂದ್ರೆ ಏನಾಯ್ತು, ಇವಾಗ ಆ ಪಾದವನ್ನ ಆಶ್ರಯ ಮಾಡಿ ಧರಾ ಶನೈಶ್ವರ ಮುಂತಾದ ಮತ್ತು ಎಲ್ಲಾ ದೇವತೆಗಳನ್ನು ಅಲ್ಲಿ ಆ ಜ್ಞಾನಿ ಚಿಂತನೆ ತನ್ನ ದೇಹ, ಬಿಕಾಸ್ ಪಾದ ಒಂದಲ್ಲ, ದೇವರು ಇಟ್ಟದ್ದು ಕೊಟ್ಟದ್ದು. ಸೊ ಅಲ್ಲಿ ಚಿಂತನೆ ಮಾಡಿದ ಅನ್ಕೋಸ್ಕರ ಅಲ್ಲೆಲ್ಲ ಬಂದು ಅವರು ವ್ಯಕ್ತ ಆಗಿದೆ. ಅಂಥ ಪಾದವನ್ನ ಆ ಬ್ರಾಹ್ಮಣನ ಪಾದವನ್ನ ನಾವು ನೀರಿನಿಂದ ಆ ಒಂದು ಆ ಪಾದ ಪೂಜೆ ಮಾಡಿದ್ದಾಗೆ
ಆ ನೆನಪಿಟ್ಟುಕೊಂಡು ಮಾಡಿ ಅದನ್ನ ಪ್ರೋಕ್ಷಣೆ ಮಾಡಿಕೊಳ್ತೀವಿ. ಅದನ್ನ ಪ್ರೋಕ್ಷಣೆ ಮಾಡಿಕೊಳ್ಳುವ ಮೂಲಕವಾಗಿ ಏನಾಗತ್ತಂದ್ರೆ ಆ ಪಾದದಲ್ಲಿ ಎಲ್ಲ ಸಮಗ್ರ ಅದೊಂದು ಕ್ಷೇತ್ರ ತರ ಆಗ್ಬಿಡ್ತದೆ. ಎಲ್ಲ ನದಿಗಳು ಕ್ಷೇತ್ರ ಎಲ್ಲದ ತೀರ್ಥ ಎಲ್ಲ ನೀರು ಅಲ್ಲಿ ಇದೆ. ಅದನ್ನ ನಾವು ಪ್ರಕ್ಷಾಲನೆ ಮಾಡಿಕೊಳ್ಳುವಾಗಿ ಇವಾಗ ಏನಾಗತ್ತೆ ಅಂದ್ರೆ ಎಲ್ಲಾ ತೀರ್ಥ ನಮ್ ತರ್ತಾರಲ್ಲ ಅಲಕನಂದ ಹೋಗಿ ಒಂದು ಅಲಕನಂದ ನೀರ್ ತಂದ್ರೆ ಅದು ನಾವು ತುಂಬಾ ಭಕ್ತಿಯಿಂದ ನಮ್ಮ ಬ್ರಹ್ಮರಂಧ್ರದ ಮೇಲೆ ಹಾಕೊಳ್ತೀವಿ. ಅದೇ ಸಮಾನ ಇದು ಇನ್ನು ಛಲಪ್ರತಿಮೆ. ಈ ತರ ತಿಳ್ಕೊಂಡ ಅವ್ರಿಗೆ ಯಾರ್ಯಾರಿಗಲ್ಲ ಕಿಂಚಿತ್ತಾದ್ರು ನಮ್ಗೆ ಅಷ್ಟೊಂದು ಅಷ್ಟು ಒಂದು ಅನುಸಂಧಾನ ಜ್ಞಾನ ಇರೋರು ಈ ಕಾಲದಲ್ಲಿ ಸಿಕ್ಕೋದು ಇಲ್ಲ. ಯಥಾ ಯೋಗ ಅಟ್ಲೀಸ್ಟ್ ಒಂದು ಕಿಂಚಿತ ತಮ್ಮ ದೇಹ ತನ್ನ ದೇಹ ತನ್ನದಲ್ಲ, ಬೇರೆ ದೇವರು ಕೊಟ್ಟದ್ದು ಇದು ಕ್ಷೇತ್ರ, ಇಲ್ಲಿ ನದಿಗಳಲ್ಲಿ ಆ ರೋಮಕೂಪಗಳಲ್ಲಿ ಇಷ್ಟು ದೇವತೆಗಳು ಹೀಗಿದ್ದಾರೆ. ಅಟ್ಲೀಸ್ಟ್ ನೀವು ಅವರು ಪಾದ ತೊಳೆಯುವಾಗ ಅವರು ಕೈ ಮುಗಿದು ಆ ಚಿಂತನೆ ಬರುತ್ತಾ ಇಲ್ಲ ರೀ, ಇಲ್ಲರೇ ನಮ್ಗೆ ಯಾಕರೆ ಮಾಡ್ತೀರಿ ಬೇಡ ರೀ ಹೀಗೆ ಅವ್ರಿಗೇನ ಅವರ ಅನು ಯು ಕ್ಯಾನ್ ಗಾಜ್ ಇಟ್. ಅದು ಮಾಡಿದಾಗ ನಾವು ತಕೊಂಡ್ರೆ ಅದು ಎಲ್ಲಾ ಸಕಲ ತೀರ್ಥದ ಆ ಒಂದು ಸ್ನಾನ ತುಲ್ಯ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಇದು ಹೇಳಿದ ಮೇಲೆ ಇನ್ನು ಕೆಲವು ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ಏನಂದ್ರೆ ಈ ಅನುಸಂಧಾನ ಅಂಬೋದು ಹೇಗೆ ಮಾಡಬೇಕು, ಈ ಅನುಸಂಧಾನ ಅಂಬೋದು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಕೆಲವು ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಪಾದ ಪೂಜೆ ಎಂಬುದು ಬರೋದು ಅದು ಹೇಳ್ತಾರಂತ ವಶಿಷ್ಠರೆ ಹೇಳ್ತಾರೆ. ಅಲ್ಲಿ ಹೇಳುವಾಗ ಯದಿಚ್ಛಸಿ ಮಹಾರಾಜ ಸರ್ವತೀರ್ಥ ಅವಗಾಹನ ವಿಪ್ರಪಾದಾನ್ ವಿನಿರ್ಮುಕ್ತಂ ತೋಯಂ ಶಿರಸಿದಾರಯ ಅಂತ ಪ್ರಮಾಣವೇ ಇದೆ. ಅದಕ್ಕೆ ನಾವು ಇವತ್ತು ಮಾಡ್ತೀವಿ. ಸೊ ಹೀಗೆ ನಾವು ಜ್ಞಾನ ಪೂರ್ವಕವಾಗ ಸ್ನಾನ ಮಾಡೋದು ನೆಕ್ಸ್ಟ್ ಹೇಳ್ತಾ ಇದ್ದಾರೆ. ಇದು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಬಂದು ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಹೇಗೆಂದ್ರೆ ಗುರುಗೋಪಾಲ ದಾಸರು ವಚನ ಒಂದಿದಂತ, ಅವ್ರಿಗೆ ಎಲ್ಲರಿಗೆ ಗೊತ್ತಿರೋದೆ ಇದು, ಸ್ನಾನ ಒಂದೇ ಸಾಲದೆ ಜಲದ ಅಭಿಮಾನಿ ದೇವರನ ಅರಿತ ಮೇ ಅಂತರ್ಗತ. ಅಂದ್ರೆ ಸ್ನಾನ ಒಂದೇ ಸಾಲದೆ, ಒಂದು ಸ್ನಾನ ಸಾಕಪ್ಪ ಸಾಲದೆ. ಯಾಕೆ ಯಾವಾಗ ಜಲದ ಅಭಿಮಾನಿ ದೇವತರನ ಅರಿತು ಅಂದ್ರೆ ಆ ಜಲಗಳಲ್ಲಿ ಇರುವಂತ ಅಭಿಮಾನಿ ದೇವತೆಗಳನ್ನ ಅರಿತು. ನಾವು ತಿಳ್ಕೊಂಡಿದ್ದೀವಲ್ಲ ಜಲಾಭಿಮಾನಿ ವರುಣ ಬುಧ ಆಮೇಲೆ ಗಂಗಾ ಬರ್ತಾಳೆ ತಿಳ್ಕೊಂಡ್ ಬಿಟ್ಟಿವಿ ಅಂದ್ರೆ ಹಾಗಲ್ಲ. ಅದು ಸರಿಯಾಗಿ ತಿಳ್ಕೊಂಡು ದೇವತರನ ಅರಿತ ಮೇಲ್ ಅಂತರ್ಗತ ಸಿರಿಲೋಲನ ಚಿಂತಿಸಿ. ಇಲ್ಲಿ ಏನು, ಈ ದೇವತೆಗಳಲ್ಲಿ ಒಳಗೆ ಇರುವಂತದ್ದು ಮಾರುತ ಅದು ಹೇಳಿದ್ದಾರೆ ಈ ಪದ್ಯದಲ್ಲಿ. ಯಾವುದು ಆರನೇ ಪದ್ಯದಲ್ಲಿ ಹೇಳಿದ್ದಾರೆ ಮಾರುತನ ಆಗೋಳಕ ಚಿಂತನೆ, ಮಾರುತನ ಅಂತರ್ಗತವಾಗಿ ಎಲ್ಲಾ ಸಮಗ್ರ ಅಖಂಡವಾದ ಚಿಂತನೆ ಮಾಡಬೇಕು ಅಂದ್ರೆ ಮಾಧವ ಅಂತರ್ಯಾಮಿ ಮಾಧವನನ್ನ ತಿಳ್ಕೋಬೇಕು ಅಂತ. ಮಾಧವ ನಾವು ಸ್ನಾನ ಮಾಡುವ ಜಲದಲ್ಲಿ ಒಂದು ರೂಪದಿಂದ ಮಾಧವ ಅಂದ್ರೆ ಮಾಧವ ಅಂತಾನೆ ಹೆಸರು ಹೇಳ್ಬೇಕಂದ್ರೆ ಹಾಗೆ ಅರ್ಥ ಇಲ್ಲ. ಮಾರುತ ಅಂದ್ರೆ ವಾಯುದೇವರ ಗೊತ್ತಲ್ಲ, ವಾಯುದೇವರ ಪ್ರತಿಮಾ ಬೇಕು. ವಾಯುದೇವರ ಪ್ರತಿಮಾದಲ್ಲಿ ಹೇಳ್ತಾರಲ್ಲ ವಾಯು ರಹಸ್ಯನಾಮ ಆಯತ ಆಯತನ ಪ್ರತಿಷ್ಠ ರಹಸ್ಯನಾಮ ಹೀಗೆಲ್ಲ ಹೇಳ್ತೀವಿ. ಅಂದ್ರೆ ಹೇಳುವ ತಾತ್ಪರ್ಯ ಏನು ಅಂದ್ರೆ ಆ ಒಂದು ಪೀಠ ಯಾವುದು ಅಂದ್ರೆ ಮಾರುತ ಅಂಬೋದು ಆ ಪೀಠ, ಗಟ್ಟಿಯಾಗಿರುವಂತಹ ಪೀಠ ಮಾರುತ. ಅದರ ಆ ವಿಗ್ರಹ ಯಾವುದು ಅಂದ್ರೆ ಮಾಧವ, ಮಾ ಲಕ್ಷ್ಮಿ, ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿಯಲ್ಲಿ ಅವಳ ಒಡೆಯ. ಲಕ್ಷ್ಮಿ ನಮ್ಗೆ ಎಲ್ಲರಿಗೂ ಪರಿಚಿತಳಾದವಳು, ಯಾಕೆಂದ್ರೆ ಎಲ್ಲವೂ ಕೊಡ್ತಾಳೋ ಅಂಬೋ ಒಂದು ರೀತಿಯಿಂದ ಪರಿಚಿತಳಾದವಳು ಲಕ್ಷ್ಮಿ. ಅವಳ ಅವಳ ಗಂಡ ಅವಳ ಪತಿ ಅವಳ ಒಡೆಯ. ಸೊ ಹೀಗೆ ನೀವು ಚಿಂತನೆ ಮಾಡಿ ಅಂತ ಮಾಧವ ಅಂಬೋದನ್ನ ಕೊಡ್ತಾರೆ. ಇದು ಮಾಡುವಾಗ ಇನ್ನು ವಿಜಯದಾಸರ ಕೆಲವು ಮಾತು ಇದು ಹೇಳ್ತಾರೆ, ಅಂತರ್ಗತ ಸಿರಿಲೋಲನ ಚಿಂತಿಸಿ. ಯಾರು ಇಲ್ಲಿ ಸಿರಿಲೋಲ? ಮಾಧವನನ್ನ ಚಿಂತಿಸಿ. ಜಲದ ಅಭಿಮಾನಿ ದೇವರನ ಅರಿತು ಅಂದ್ರೆ ಎಲ್ಲಾ ಜಲಾಭಿಮಾನಿ ದೇವತೆಗಳನ್ನ ಇಟ್ಟುಕೊಳ್ತಾ ಬಂದು ಕೊನೆಯಲ್ಲಿ ಮಾರುತ ವಾಯುವನ್ನ ಇಟ್ಟುಕೊಂಡು ಅಂತರ್ಗತ ಸಿರಿಲೋಲ. ಇಲ್ಲಿ ನೋಡಿ ಅವರು ಗುರುಗೋಪಾಲ ದಾಸರು ಹೇಳಿದ್ರೆ ಸಿರಿಲೋಲ ಮಾಧವ ಬಂತು. ಮಾಧವನ ಚಿಂತಿಸಿ ಮೂಲ ಕಾರಣ ಬಿಂಬನ ಅಭಿಷೇಕವೆಂದರೆ ಕರ್ಮವೇ ತಾರಕವು. ನೀನು ಮಾಡುವ ಕರ್ಮ ಏನ್, ಇವಾಗ ಸ್ನಾನ ಮಾಡ್ತಾ ಇದೆ, ಈ ಕರ್ಮ ನೀನ್ ಸ್ನಾನ ಮಾಡೋದೇ ತಾರಕ ಆಗ್ಬಿಡತ್ತ ಅಂತ ಹೇಳ್ತಾರೆ. ಇದು ನೋಡೋಣ, ಬಿಂಬನ ಅಭಿಷೇಕ ಅಂತ ಇಲ್ಲಿ ಅವರು ಸೂಚನೆ ಕೊಟ್ಟಿದ್ದಾರೆ. ಬಿಂಬನ ಅಭಿಷೇಕವೆಂದರಿದು ಅಂತ, ಬರೀ ಎಕ್ಸ್ಟರ್ನಲ್ಲ ಬಿಂಬನ ಅದು ನೋಡೋಣ ಹೇಗೆ ಅಂತ. ಇದಕ್ಕೆ ಇದಕ್ಕೆ ಪೂರಕವಾಗಿರುವಂತಹ ವಿಜಯದಾಸರ ಒಂದು ಸುಳಾದಿ ಚಿಕ್ಕದಾದ ಒಂದು ರೆಲೆವೆಂಟ್ ಪೋರ್ಷನ್ ಮಾತ್ರ ಹೇಳ್ತಾ ಇದ್ದೀನಿ, ಬಿಕಾಸ್ ಫೋಲ್ ಥಿಂಗ್ ನಮ್ಗೆ ಸಿಕ್ಕಿಲ್ಲ. ಮಂತ್ರ ತಂತ್ರಗಳಲ್ಲಿ ಅದೇ ಹೇಳ್ತಾರೆ, ಮಂತ್ರ ತಂತ್ರಗಳಲ್ಲಿ ಅನುಸಂಧಾನ ಪೂರ್ವಕವಾಗಿ ನೀವು ಮಾಡುವಂತ ಮಂತ್ರ ಏನೋ ಮಂತ್ರ ಅಂದ್ರೆ ಬಾಯಿಂದ ಬರೋ ನುಡಿ ಮಂತ್ರ ಅಂತ ಹೇಳ್ತಾರಲ್ಲ, ನಾವು ಮಾಡುವಂತ ಸಂಕಲ್ಪ ಆಗಲಿ ಗಂಗಾ ಗಂಗಾ ಅಂತ ನಾವು ಹೇಳುವುದ ಗಂಗಾ ಗಂಗಾ ಅಂತ ಯೂಶ್ವಲಿ ಹೇಳ್ತೇವೆ. ಗಂಗಾ ಗಂಗಾ ಯೋಬ್ರು ಯಾತಿ ಯೋಜನಾ ನಾಂಶತೆ ಇರುತ್ತೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಗಂಗಾ ಗಂಗಾ ಅಂತ ಹೇಳುವ ಗಂಗಾ ಮಂತ್ರ ಗಂಗಾ ಶಬ್ದ ನಾಮ ಮಂತ್ರನೇ ಆಗಲಿ. ತಂತ್ರ ಅಂದ್ರೆ ಮಾಡುವಂತ ಕೆಲಸ, ಎಣ್ಣೆ ಸ್ನಾನ ಮಾಡುವಂತ ಕೆಲಸ, ಆ ಬಾಯಿಂದ ಹೇಳುವ ಕೆಲಸ. ತಂತ್ರಗಳಲ್ಲಿ ಅನುಸಂಧಾನ ಪೂರ್ವಕವಾಗಿ, ಈ ಅನುಸಂಧಾನಕ್ಕೆ ಬರೋಣ ಆಮೇಲೆ, ಅನುಸಂಧಾನ ಪೂರ್ವಕವಾಗಿ ಪದ್ಮಜಾಂಡ ಆವರಣದ ಬಹಿರ ಪದ್ಮಜಾಂಡ ಬ್ರಹ್ಮಾಂಡದ, ಇಲ್ಲಿ ಹೇಳ್ತಾರೆ ಇನ್ನೊಂದು ವಿಷಯ, ಬ್ರಹ್ಮಾಂಡದ ಆವರಣದಲ್ಲಿ ಬಹಿರದಲ್ಲಿಯುಳ್ಳ ಅಲ್ಲಲ್ಲಿ ಅಂದ್ರೆ ಬಹಿರದ ಈ ಬ್ರಹ್ಮಾಂಡದ ಆವರಣವನ್ನ ಮಿಂಚಿ ಹೊರ ನಾವು ಬ್ರಹ್ಮಾಂಡದ ಆವರಣ ಅಲ್ಲಿ ಜಲೀಯ ಆವರಣ ಅದು ಮಾತ್ರ ತಂದಿದೆ, ಅದು ಮಾತ್ರ ಅಲ್ಲ ಅದನ್ನೂ ಮೀರಿದಂತ ಅಲ್ಲಲ್ಲಿಪ್ಪ ಭಗವತ್ ರೂಪ ಅಂದ್ರೆ ಆವರಣಕ್ಕೇನೂ ಹೊರಗಡೆ ಅಂದ್ರೆ ಏನು ಎಲ್ಲ ಅವ್ಯಾಕೃತ ಆಕಾಶಕ್ಕೆನೂ ಆಚೆ ಇರುವಂತ ಭಗವತ್ ರೂಪಗಳನ್ನ ಅರಿತು ಸ್ನಾನ ಮಾಡು. ಅಲ್ಲಿ ಏನು ಭಗವಂತನ ರೂಪ ಇದೆ, ಎಲ್ಲವೂ ಮಾಡುವ ರೂಪವೇ ಆಗತ್ತೆ ಲಕ್ಷ್ಮೀನಾರಾಯಣ. ಬಿಕಾಸ್ ಅಲ್ಲಿ ಅಷ್ಟು ಇದರಲ್ಲಿ ಬೇರೆ ಯಾರು ದೇವತೆಗಳು ಇರೋದಿಲ್ಲ, ಬರೀ ಲಕ್ಷ್ಮೀ ಮಾಧವನೇ ಲಕ್ಷ್ಮೀನಾರಾಯಣನೇ ಇರ್ತಾನೆ. ಇಂಥ ಕಾಲನಾಮಕ ಭಗವಂತನಿಂದ ವ್ಯಾಪ್ತವಾದ ಸಕಲ ಈ ಒಂದು ಕಾಲನ ಸೊ ಕಾಲಕ್ಕೆ ಹೋಗ್ತಾರೆ, ಎಲ್ಲಾ ಕಾಲದಲ್ಲಿ ಇರುವಂತ ಕಾಲ ನೋಡಿದೀವಿ ಒಂದು ಕಡೆ ನಾವು. ಕಾಲ ಅಂಬೋದ್ರಿಂದ ಕಾಲ ಅಂಬೋದು ಕಲಕಾಮದೇನು ಅಂತ ಹೇಳಿ ಎಲ್ಲಾ ಅಷ್ಟ ವ್ಯಾಪಾರಗಳು ಜನ್ಮಾದಿ ಎಲ್ಲ ಅಷ್ಟ ವ್ಯಾಪಾರಗಳು ಮಾಡುವನಿಗೆ ಕಾಲ ಅಂತ ಕಾಲೋಸ್ಮಿ ಅಂತ ಗೀತೆಯಲ್ಲಿ ಹೇಳಿದಂತೆ ಎಲ್ಲವನ್ನು ಅಲ್ಲಿ ಇಟ್ಕೋಬೇಕು. ಭಗವಂತನಿಂದ ವ್ಯಾಪ್ತವಾದ ಸಕಲ ಗಂಗಾದಿ ನದಿಗಳು ಹೀಗೆ ಚಿಂತನೆ ಮಾಡಿದ್ರೆ ಎಲ್ಲಿ ಮಾಡೋದು ಅಂದ್ರೆ ನಿಂತಲ್ಲಿ ಕುಳಿತಲ್ಲಿ ಎಲ್ಲ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಇರ್ಲಿ, ಎಲ್ಲಿ ಬೇಕಾದ್ರೆ ಅಂದ್ರೆ ಇಲ್ಲಿ ಎಲ್ಲ ದೇಶ ಅಂಬೋದಕ್ಕೆ ಯು ಕೆನಾಟ್ ಇವನ್ ಮೇಕ್ ಭರತ ಕಂಡಾನ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಲೈನ್ ಬರುತ್ತೆ ನೋಡಿ, ನಿಂತಲ್ಲಿ ಕುಳಿತಲ್ಲಿ ಎಲ್ಲ ದೇಶದಲ್ಲಿ, ಎಲ್ಲ ದೇಶ ಅಂದ್ರೆ ಈ ಭೂಲೋಕ ಮಾತ್ರ, ಇಡೀ ಭೂಮಿ ಅಂತ ತಿಳ್ಕೋಬೇಡಿ, ಅಂತರಿಕ್ಷ ಮೇಲೂ ಕೆಳಗೆ, ಅಂತರಿಕ್ಷಕ್ಕೆ ಮೇಲೆ ಅಂತರಿಕ್ಷಕ್ಕೆ ಕೆಳಗೆ ಅಂತ ಹೇಳ್ಬಿಡ್ತಾರೆ. ಸೊ ಎಲ್ಲಾ ಕಡೆ ನಾವು ಇಲ್ಲಿಂದ ಹೋಗಿ ಎಲ್ಲೆಲ್ಲಿ ಪ್ರಯಾಣ ಹೇಗೆ ಹೇಗೆ ಮಾಡ್ತೀವೋ ಅಲ್ಲಿ ನಮ್ಗೆ ಭಗವಂತ ನೆನಪು ಕಿಂಚಿತ್ ಬಂದ್ರೆ ಅಲ್ಲಿನೂ ಚಿಂತನೆನೆ. ಎಲ್ಲ ದೇಶದಲ್ಲಿ ಅದನ್ನ ವಿವರ ಮಾಡೋದು, ಅಂತರಿಕ್ಷ ಮೇಲೂ ಕೆಳಗೆ ಆದಿ ಅಂತ್ಯ ಕಾಲ ಬಿಡದಲೇ ಅತೀ ಸೂಕ್ಷ್ಮ ಪ್ರವಾಹದಿಂದ ತುಂಬಿವೆ, ಅಲ್ಲಿನೂ ತುಂಬಿದೆ ಅಂತ ಹೇಳಿ ನೆಕ್ಸ್ಟ್ ಪದ್ಯ ಆಮೇಲೆ ನೋಡೋಣ. ಸೊ ಹೀಗೆ ಅವರು ಹೇಳ್ತಾರೆ ಇಲ್ಲಿ ಮಾಡುವಾಗ ಯಾಗ ಚಿಂತನೆ ಯಾಗ. ಇವಾಗ ಅನುಸಂಧಾನ ಪಾಠ ಇದಕ್ಕೆ ಪ್ರಿಫೇಸ್ ಇಷ್ಟ ಆಯ್ತು. ಅನುಸಂಧಾನ ಪಾಠ ಹಾಗೆ ಅಂದ್ರೆ ನಾವು ಸ್ನಾನ ಮಾಡ್ಲಿಕ್ಕೆ ಮುಂಚೆ ಇಲ್ಲಿ ಏನ್ ಚಿಂತನೆ ಮಾಡಬೇಕು ಅಂದ್ರೆ ಇದು ಸ್ಥೂಲವಾಗ ನೈಂತ ಸಂಧಿಯಲ್ಲಿ ನೋಡಿದ್ವಿ ಇಂದ್ರಿಯ ವ್ಯಾಪಾರ ಅಂತ ನೋಡಿದ್ವಿ. ಬಟ್ ಇಂದ್ರಿಯ ವ್ಯಾಪಾರ ಅಂತ ನಾವು ಹೇಳ್ತಾ ಇರ್ತೀವಿ ಹೊರತು ಅದು ಪೂರ್ತಿ ನಮ್ಗೆ ಅರ್ಥವೂ ಅಷ್ಟು ಅರ್ಥ ಆದ್ರೂ ಅದು ಅನುಸಂಧಾನ ಅಷ್ಟು ಬರುವಂತೆ ನಮ್ಗೆ ಇನ್ನೂ ಆಗಿಲ್ಲ. ಸೊ ಅದಕ್ಕೆ ಇಲ್ಲಿ ಸ್ನಾನದ ಮಾತ್ರ ಹೇಳ್ತಾರೆ ಸಿಂಪಲ್ ಆಗಿ. ಇದರಲ್ಲಿ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಇಲ್ಲಿ ಏನಂದ್ರೆ ನಮ್ಮ ಜೀವ ಅಲ್ಲಿ ಏನ್ ಅವ್ರು ಶಬ್ದ ಬಳಸಿದ್ದಾರೆ ಬಿಂಬನ ಅಂತ ಬಳಸಿದ್ದಾರೆ. ಸೊ ಆ ಬಿಂಬಕ್ಕೆ ಹೋಗಬೇಕು. ಬಿಂಬ ಅಂದ್ರೆ ಏನು ನೋಡಿದ್ದೀವಿ ನೈಂತ ಸಂಧಿಯಲ್ಲಿ ನಮ್ಮ ಒಳಗೆ ಇರುವಂತ ಅಂತರ್ಯಾಮಿ. ಸೊ ಅಲ್ಲಿ ಜೀವನ ಒಳಗೆ ಇರುವಂತ ಜೀವ ಅಂತ ಅಂದ್ರೆ ಸ್ಥೂಲ ದೇಹ ಅಲ್ಲಲ್ಲ ಒಳಗೆ ಹೋಗಿ ಯಾವತ್ತೂ ಇರುವಂತ ಜೀವ ನಾನು ನನ್ನ ಒಳಗೆ ನಾನು ಅಂಬೋ ಜೀವ ಈ ಜೀವದ ಒಳಗೆ ಇರುವಂತ ಬಿಂಬ ಈ ಬಿಂಬನಲ್ಲಿ ಇರುವಂತ ನಾಡಿಗಳು ಭಗವಂತನ ರೂಪವೇ ಬಿಂಬನ ನನ್ನ ಬಿಂಬನ ಎಲ್ಲ ಭಗವಂತನ ರೂಪಗಳೇ. ಚಿಂತನೆ ಮಾಡಿ ಆ ಜೀವ ಆ ಒಂದು ಆ ಅಂತರ್ಯಾಮಿ ಆ ಬಿಂಬನ ನಾಡಿ ಆ ಬಿಂಬನ ನಾಡಿಯಲ್ಲಿ ನದಿಗಳು, ಅದು ಅವನೇ. ಅಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ? ಶೀಲೋಲನೇ ಇರ್ತಾನಲ್ಲೇ, ಶೀಲೋಲನೇ ಅಲ್ಲಿನೂ ಇದ್ದಾನೆ. ನಾಡಿ ನದಿಗಳ ಅಷ್ಟೇ ನಿಲ್ಲಿಸ್ಬೇಕು, ಅಲ್ಲಿ ಬೇರೆ ದೇವತೆಗಳಿಲ್ಲ. ನಾಡಿ ನದಿಗಳಲ್ಲಿ ಅದು ಬಂದು ಎಲ್ಲಿಯೇ ಬರುತ್ತೆ? ಅದ ಇರುವಂತ ಎಲ್ಲಾ ರೂಪ. ಸೊ ಯು ಜಸ್ಟ್ ಇಮ್ಯಾಜಿನ್ ದೇವರ ಬಿಂಬ, ಬಿಂಬನಲ್ಲಿ ಒಂದು ರೂಪದೊಳ್, ಇವಾಗ ನೆನಪು ಬರುತ್ತೆ, ಒಂದು ರೂಪದೊಳ್ ಅನಂತ ರೂಪಗಳು. ಆ ಬಿಂಬನಲ್ಲಿ ಅನಂತ ರೂಪದಿಂದ ದೇವರು ಇದ್ದಾನೆ, ತನ್ನ ರೂಪಗಳಿಂದ ತಾನೇ ನೋಡುತ್ತಾ ಇರ್ತಾನೆ, ಲಕ್ಷ್ಮಿ ಜೊತೆಯಲ್ಲಿ ಇರ್ತಾನೆ. ಸೊ ಅನಂತ ರೂಪಗಳಾಯ್ತು. ಆಮೇಲೆ ಅಲ್ಲಿ ನದಿ ಚಿಂತನೆ ಮಾಡಿ, ನಾಡಿ ಚಿಂತನೆ ಮಾಡಿ, ಅಲ್ಲಿ ಅನಂತದಾಗಿರುತ್ತೆ. ಆಮೇಲೆ ಅಲ್ಲಿ ನದಿ ಚಿಂತನೆ ಮಾಡಿ, ಅಲ್ಲಿ ಅನಂತವಾದ ದೇವರ ಲಕ್ಷ್ಮಿಯ ರೂಪಗಳೇ ಅಲ್ಲಿ ಇರುತ್ತೆ. ಈ ರೂಪ ಇದೆಲ್ಲವೂ ಸೇರಿ ಒಂದು ರೂಪ, ಇದೆಲ್ಲವೂ ಸೇರಿ ಒಂದು ರೂಪ ಅಂತ ನಮ್ಮ ಚಿಂತನೆಗೆ ತಕೊಳ್ಳೋದು. ಆ ಒಂದು ರೂಪ ಏನಾಗತ್ತಂದ್ರೆ ಜೀವನಲ್ಲಿ, ಇವಾಗ ಅದು ಜೀವನ ಅಂತರ್ಗತ ಚಿಂತನೆ ಮಾಡಿದ್ದೀವಿ, ಇವಾಗ ಆ ಅಂತರ್ಯಾಮಿ ಇಷ್ಟು ರೂಪದಿಂದ ಒಂದು ರೂಪವನ್ನ ತಕ್ಕೊಂಡು ಈ ಜೀವದಲ್ಲಿನೂ ಇದ್ದಾನೆ ಅವನು. ಜೀವದ ಅದ ಸ್ವರೂಪ ದೇಹದ ಒಳಗೇನೂ ಅಷ್ಟು ಸ್ವರೂಪ ದೇಹದಲ್ಲಿ ಎಲ್ಲಿ ಇವಾಗ ಚಿಂತನೆ ಮಾಡೋದು ಅಂದ್ರೆ ಸ್ವರೂಪ ದೇಹದ ಸ್ವರೂಪ ದೇಹ ಅಂಬೋದು ಆಲ್ಸೋ ಪಾರ್ಟ್ಲೆಸ್. ಒಂದು ನಾಡಿ ಅಂತ ಒಂದು ಇದೆ, ಚರ್ಮ ಅಂತ ಒಂದು ಇದೆ, ಹೀಗಿಲ್ಲ. ಇಟ್ ಇಸ್ ಪಾರ್ಟ್ಲೆಸ್. ಬಟ್ ನಾವು ಹೇಗೆ ಹಾಲಿನ ರುಚಿ ಅಂತ ನಾವು ವಿಶೇಷವನ್ನ ಹೇಳ್ತೀವೋ ಹಾಗೇನೆ ಜೀವನಲ್ಲಿ ಇರುವಂತ ನಾಡಿಗಳು ನದಿಗಳು ಅಂತ ಹೇಳ್ತೀವಿ ಹೊರತು ನಮ್ಗೆ ಅರ್ಥ ಆಗಲಕ್ಕೆ ಕಾನ್ಸೆಪ್ಟ್ ವಿಶೇಷ. ಮಿಲ್ಕ್ ಸ್ವೀಟ್ನೆಸ್, ಮಿಲ್ಕ್ ಅಂಡ್ ಇಟ್ ಸ್ವೀಟ್ನೆಸ್ ಅಂತ ಆತರ ಒಂದೇ ಇದ್ರು ನಾವು ಮಿಲ್ಕ್ ಇಸ್ ವೈಟ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಆ ಒಂದು ವಿಶೇಷದಿಂದ ಈ ಜೀವನಲ್ಲಿ ಇರುವಂತ ಬಿಕಾಸ್ ದೇವರಲ್ಲಿ ಆ ಅಂತರ್ಯಾಮಿಯಲ್ಲಿ ಸ್ಪೆಸಿಫಿಕ್ ಆಗಿ ನಾಡಿ ಅಲ್ಲಿರುವಂತ ನದಿಗಳು ದೇವರ ಅಪ್ರಾಕೃತವಾದ ರೋಮ ಅಂತ ಇಟ್ಕೋಬೇಕು. ಇಲ್ಲದ್ರೆ ನಮ್ಮ ರೋಮ ತರ ಅವನ್ಗೇನು ನಾವು ಮನಸ್ಸು ಚಿಂತನೆ ಹಾಕ್ಬಾರ್ದು, ನಮ್ಮ ರೋಮ ತರ ಅಸಹ್ಯವಾಗಿರುವಂತದ್ದು. ಅದಕ್ಕೆ ಅಪ್ರಾಕೃತ ದಿವ್ಯ ರೋಮ, ದಿವ್ಯ ರೋಮ ಕೂಪ, ಅಲ್ಲಿ ಇರುವಂತ ಪುಷ್ಕರಾದಿ ಸ್ವಾಮಿ ಪುಷ್ಕರ್ಣಿ ಮುಂತಾದು ಅದೆಲ್ಲ ತಕ್ಕೊಳ್ಳಿ. ಎಲ್ಲಾ ರೂಪವು ತಕ್ಕೊಂಡು ಒಂದು ರೂಪ ಮಾಡಿದ್ದೀವಿ ಅಲ್ಲ, ಈ ಒಂದು ರೂಪವನ್ನ ಎಲ್ಲಿ ಇಟ್ಕೊಳ್ಳೋದು? ಒಂದು ರೂಪದಲ್ಲಿ ಅನಂತ ರೂಪ. ಜೀವಕ್ಕೆ ಬನ್ನಿ, ಅದು ಹೊರಟು ಜೀವಕ್ಕೆ ಬನ್ನಿ ಅಂದ್ರೆ ಅಲ್ಲಿ ಪೂರ್ತಿ ಇರ್ತದೆ, ಅಲ್ಲಿಂದ ಹೊರಡೋದಿಲ್ಲ, ಇಲ್ಲಿ ಇದೆ ಅದು ಅಂತ ಚಿಂತನೆ. ಬಿಕಾಸ್ ದೇವರಿಲ್ಲದ ಜಾಗನೇ ಇಲ್ಲ, ಅದು ಅಭಿವ್ಯಕ್ತಿ ಮಾಡಿಸ್ಬೇಕು, ಅದನ್ನ ಪ್ರಕಟ ಮಾಡಿಸಬೇಕು, ಇದಾನೆ ಅದು ಪ್ರಕಟ ಆಗೋದಕ್ಕೆ ಅಲ್ಲಿಂದ ಇಲ್ಲಿ ಒಂದು ರೂಪ ಅಂತ ಹೇಳ್ತೀವಿ. ಇವಾಗ ಜೀವನಲ್ಲಿ ಎಲ್ಲಿ ತಗೋಬೇಕು? ಸೇಮ್ ಕರೆಸ್ಪಾಂಡಿಂಗ್ ಆಗಿ ಜೀವನಲ್ಲಿ ನಾಡಿಗಳು, ನಾಡಿಗಳಲ್ಲಿ ನದಿಗಳು, ಇಲ್ಲಿ ಈ ಭಗವಂತನ ಈ ರೂಪ, ಸೇಮ್ ಆ ರೋಮಕೂಪಗಳು, ಅಲ್ಲಿ ಇರುವಂತ ತೀರ್ಥಗಳು, ಇದು ಎಲ್ಲವೂ ಇರುವಂತ ಕ್ಷೇತ್ರ. ಯಾವ್ದು ಇವಾಗ ಕ್ಷೇತ್ರ ಆಯ್ತು? ಇಲ್ಲಿ ಕ್ಷೇತ್ರ ಅಂಬುದು ಭಗವಂತನ ರೂಪ ಬಿಂಬನಲ್ಲಿ ಬರುತ್ತೆ, ಹೊರಗೆ ಬಂದಾಗ ಈ ಜೀವವೇ ಕ್ಷೇತ್ರ ಆಗ್ಬಿಡ್ತಾರೆ. ಜೀವ ಅಂಬೋ ಕ್ಷೇತ್ರದಲ್ಲಿ ನಾಡಿ ನದಿಗಳು ಅಲ್ಲಿರುವಂತ ರೂಪಗಳು, ದೇವರ ಎಲ್ಲಾ ರೂಪ ಬಂತು. ಈ ರೂಪವನ್ನ ಇವಾಗ ತಕೊಳ್ಳೋದು, ಅಲ್ಲಿಂದ ಒಂದು ರೂಪವನ್ನ ತಕೊಳ್ಳೋದು. ಒಂದು ರೂಪ ಹ್ಯಾಸ್ ಅಗೇನ್ ಎವ್ರಿಥಿಂಗ್. ತಕ್ಕೊಂಡು ನೆಕ್ಸ್ಟ್ ಯಾವ್ದಕ್ಕೆ ಬರುತ್ತೆ ಅಂದ್ರೆ ಪ್ರಕೃತಿ, ಅಂದ್ರೆ ನಮಗೆ ಸುತ್ತಿ ಇರುವಂತ ಲಿಂಗದೇಹ. ಲಿಂಗದೇಹದಲ್ಲಿ ಒಂದು ಕಡೆ ನೋಡಿದ್ದೀವಿ, ಎರಡು ಮುಖದಿಂದ ನೋಡಬಹುದು ಅದನ್ನ. ಒಂದು ಅನಾದಿ ಅಸೃಜ್ಯ ಸ್ಥಿತಿಯಲ್ಲಿ ಈ ಸಂಸಾರಕ್ಕೆ ಬರ್ಲಕ್ ಮುಂಚೆ ನಾವು ಒಂದು ಕೋಮಾ ತರ ಬಿದ್ದಿರ್ತೀವಿ ಅಂತ ಹೇಳ್ತಾರಲ್ಲ, ಹಾಗಿರುವಂತ ಆ ಲಿಂಗದೇಹ ಅಂಬೋದು ಯಾವ ವಿಕಾರವೂ ಏನು ಆಗದೆ ಹಾಗೆ ತೆಪ್ಪಗೆ ಬಿದ್ದಿರುತ್ತೆ. ಸೊ ಹಾಗಿರೋದಕ್ಕೆ ಅನಾದಿ ಲಿಂಗ ಅಂತ. ಸೊ ಅನಾದಿ ಲಿಂಗ ದೇಹದಲ್ಲಿನು ದೇವರ ಇಷ್ಟು ರೂಪಗಳು ಇರುತ್ತೆ, ಬಟ್ ಅಲ್ಲಿ ಅದಕ್ಕೆ ಕಾರ್ಯಗಳು ಇಷ್ಟು ತನಕ ಇಲ್ಲ, ಕಾರ್ಯ ಇಲ್ಲ. ಸೊ ಅನಾದಿ ಲಿಂಗ ದೇಹದಲ್ಲಿನು ಅಲ್ಲಿನೂ ಒಂದು ಇದಕ್ಕೆ ಸಾದೃಶ್ಯವಾಗಿ ಆ ಜಡ, ಇವಾಗ ಜೀವದಿಂದ ಜಡಕ್ಕೆ ಬಂದಿದೆ ಆ ಜಡ, ಜಡ ಜಲ ಹೇಳ್ತೀವೋ, ಜಡ ನಾಡಿಗಳು, ಜಡ ನದಿಗಳು, ಜಡ ಆ ಜಡ ಪೂರ್ತಿ ಇರುವಂತ ಪ್ಯೂರ್ ಪ್ಲೇ ಜಡ, ಆ ಜಡದಲ್ಲಿನೂ ಭಗವಂತನ ರೂಪಗಳು ಇದೆಲ್ಲ ಇದೆ ಅಂತ ಚಿಂತನೆ ಮಾಡಿ, ಆಮೇಲೆ ಸಂಸಾರಕ್ಕೆ ಬಂದಾಗ ಅಲ್ಲಿ ಆ ಲಿಂಗದೇಹದಲ್ಲಿ ಪದರು ಕಾಣಿಸುತ್ತೆ, ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣ ಕಾಣಿಸುತ್ತೆ ಪ್ರತಿಯೊಬ್ಬರಲ್ಲಿನೂ. ಈ ಮೂರು ಗುಣ ಕಾಣಿಸಿದಾಗ ಅದಕ್ಕೆ ಅವ್ಯಕ್ತ ಅಂತಾರ ಅಥವಾ ಲಿಂಗ ಅಂತಾನು ಹೇಳ್ತಾರ. ಈ ಲಿಂಗ ದೇಹದಲ್ಲಿ ಹಾಗೆ ದೇವರ ರೂಪಗಳನ್ನ ಇಲ್ಲಿನೂ ನಾಡಿ ನದಿ ಹೀಗಿಟ್ಟುಕೊಂಡು ಆಮೇಲೆ ಅನಿರುದ್ಧ ದೇಹ ಹಾಗೇನೆ ನೆಕ್ಸ್ಟ್ ಲೇಯರ್ ಲೇಯರ್ ಬರುತ್ತೆ. ನೈಂತ ಸಂಧಿಯಲ್ಲಿ ಬಂದಿದ್ದ ಲೇಯರ್ ಲೇಯರ್ ಬಂದು ಈ ಅನಿರುದ್ಧ ದೇಹವನ್ನು ಇಟ್ಟುಕೊಂಡು ಆ ಅನಿರುದ್ಧ ದೇಹದಲ್ಲಿ ಇದೆಲ್ಲ ಹೇಗೆ ತರೋದು, ಅಲ್ಲಿಂದ ಇದು ತಂದು ಇಲ್ಲಿಂದ ಇದು ತಂದು ಅಂತ ಇಷ್ಟೇನು ತರೋದು ಹೇಗೆ ಅಂದ್ರೆ, ಇದಕ್ಕೇನ್ ಹೇಳ್ತಾರಂದ್ರ ವಾಸನಾ ಅನುಸಂಧಾನ ಅಂತ ಹೇಳ್ತಾರೆ. ಏನು ವಾಸನಾ ಅನುಸಂಧಾನ ಅಂದ್ರೆ, ನೈಂತ ಸಂಧಿಯಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾ ಬಂದಿದೀವಲ್ಲ ಇಲ್ಲಿಂದ ಇಲ್ಲಿ ದೇವರು ಹೇಗೆ ಮಾಡ್ತಾ ಹೋಗ್ತಾನಂತ. ಸೊ ನಮ್ಗೆ ಒಂದು 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 ಮನಸ್ಸಿನಿಂದ ಒಂದು ಪಿಕ್ಚರ್ ಹಾಕೊಂಡು ಒಂದು ಡಾಟ್ ತರ ಅಣು ಅಷ್ಟು ಜೀವ, ಅದು ಸುತ್ತಿ ಒಂದು ಲೇಯರ್, ಅದು ಸುತ್ತಿ ಏನೋ ಒಂದು ನಾವೇ ಹಾಕೊಂಡಿದ್ದೀವಲ್ಲ ನಮ್ಮ ಮನಸ್ಸಲ್ಲಿ. ಲಿಂಗ ದೇಹ ಅಂದ್ರೆ ಹೇಳಿದ್ದ ಕೂಡಲೇ ನೀವು ಏನಾದ್ರು ಸ್ವಲ್ಪ ಚಿಂತನೆ ಮಾಡ್ತಾ ಬಂದಿದ್ರೆ ಏನು ಅಂತ ಮನಸ್ಸಲ್ಲಿ ಒಂದು ಮೆಲುಕು ಹಾಕ್ತಾ ಬಂದಿದ್ರೆ, ಯು ಯುವರ್ ಸೆಲ್ಫ್ ವುಡ್ ಹ್ಯಾವ್ ಪುಟ್ ಸಮ್ ಪಿಕ್ಚರ್ ಇನ್ ದ ಮೈಂಡ್. ಹೊರಗಡೆ ಇಲ್ಲ, ಅದು ಒಳಗಡೆನೆ ಇಟ್ಕೋಬೇಕು. ಆ ಹೊರಗಡೆ ಪೇಪರ್ಲಿ ಹಾಕಿದ್ದು ಅದೊಂದು ಲಿಂಗ ದೇಹ ಅಂತ ಒಂದು ಆವರಣ, ಅಲ್ಲಿ ಕಜ್ಜಿಕಾಯಿ ತರ ಅದು ಡಸಂಟ್ ಹ್ಯಾವ್ ಕಾಂಟ್ಯಾಕ್ಟ್ ಏನು ಅನಾದಿ ಲಿಂಗದಲ್ಲಿ. ಆಮೇಲೆ ಸಂಸಾರಕ್ಕೆ ಬಂದಾಗ ಆ ಒಂದು ಬೀಜ ಹೇಗೆ ನೀರ್ನ ತೋರಿಸಿದ್ರೆ ಹೇಗೆ ಉದ್ದತ್ತೋ ಹಾಗೆ, ಇದೆಲ್ಲ ನಾವು ಚಿಂತನೆ ಮಾಡಿದ್ದೀವಲ್ಲ, ಇದನ್ನೇ ವಾಸನಾ ಅನುಸಂಧಾನ ಅಂತ. ನಾವು ಮನಸ್ಸನ್ನೇ ಚಿಂತನೆ ಮಾಡಿದ್ದೀವಿ, ಒಂದು ಬೀಜವನ್ನ ನೀರ್ಲಿ ಹಾಕಿದಂತೆ ಹೀಗೆಲ್ಲ ನಾವು ಚಿಂತನೆ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ನಮ್ಮ ವಾಸನಾ ಅನುಸಂಧಾನ. ನಿಮ್ಮ ವಾಸನೆ ನೀವು ತರ, ನೀವು ಹಾಗೆ ಚಿಂತನೆಯೋ ಹಾಗೆ, ನಂದು ನನ್ನ ತರ ಏನೋ ಇರುತ್ತೆ. ಸೊ ಹೀಗೆ ವಾಸನಾ ಅನುಸಂಧಾನದಿಂದ ಇದನ್ನ ಐಕ್ಯ ಮಾಡ್ಕೋಬೇಕು. ಏನ್ ಐಕ್ಯ ಇಲ್ಲಿ ಬಂತು ಅಂದ್ರೆ, ಒಳಗೆ ಅದು ಬಿಂಬ ನನ್ನದೇ ಆದ ಬಿಂಬ ಹೇಗಿದ್ದಾನೋ ಅಲ್ಲಿ ಇರುವಂತ ಎಲ್ಲಾ ರೂಪ, ಇಲ್ಲಿ ಇರುವಂತ ಎಲ್ಲಾ ರೂಪಗಳು ಐಕ್ಯ. ಇದು ಒಂದೇ ದೇವರ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ಇವೇ ಅವನೇ ಇಲ್ಲಿ ಇದ್ದಾನೆ, ಅವನಿಂದ ಬಂದದ್ದು ಅವನಲ್ಲಿ. ದೇವರಲ್ಲಿ ನಾವು ಸುಮ್ಮನೆ ಹೇಳೋದಲ್ಲ, ಸ್ವಗತ ಭೇದ ವಿವರ್ಜಿತ ಅಂತ ಹೇಳುವಾಗ ಇಲ್ಲಿ ನಾವು ಅನುಸಂಧಾನಕ್ಕೆ ತರಬೇಕು. ಅದೇ ಇದು, ಇದೇ ಅದು, ಇಲ್ಲಿ ಒಂದು ರೂಪದಿಂದ ಅವನು ಪ್ರಕಟ ಆಗಿದ್ದಾನೆ. ಅದೇ ಎಕ್ಸಾಕ್ಟ್ ಆಗಿ ಎಕ್ಸಾಕ್ಟ್ಲಿ ಹಾಗೆ ಅದೇ ತಂದಿದ್ದಾನೆ. ಸ್ವರೂಪ ಕಾಣಿಸೋದಿಲ್ಲ, ಅದರಿಂದ ಹೊರಗೆ ಬರುವಂತ ಇದೆಲ್ಲ ಇಲ್ಲಿ ಸಂಸಾರದಲ್ಲಿ ವಿ ವಿಲ್ ಬಿ ಸೀಯಿಂಗ್ ಅಪ್ರೋಕ್ಷ ಬಂದಾಗ. ಐಕ್ಯ ಚಿಂತನೆ ಇದ್ದು, ಐಕ್ಯ ಚಿಂತನೆ ಹೇಗೆ ಅಂದ್ರೆ ಅನಂತ ರೂಪ ಅಂತ ಹೇಳ್ತಾ ಬಂದಿದೀವಲ್ಲ. ಸೊ ಅನಂತ ಒಂದೊಂದೊಂದು ಕಣ 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 ಒಂದೊಂದು ಪ್ರಕೃತಿ ಪರಮಾಣುಗಳು ಹಾಕ್ತಾ ಬನ್ನಿ. ಒಂದೊಂದಲ್ಲಿನೋ ಇದು ಬರುತ್ತಲ್ಲ ನಮ್ಗೆ ನಾಲ್ಕನೇ ಐದನೇ ಸಂಧಿಯಲ್ಲಿ ಇಷ್ಟು 29 ರೂಪಾಸು 354 ರೂಪ ಹೀಗೆ ಹಾಗೆ ಇರೋದು ಒಂದೊಂದೊಂದು. ಇದಕ್ಕೆಲ್ಲಾನು ಐಕ್ಯ ಚಿಂತನೆ ಮಾಡ್ತಾ ಬಂದು ಇದೆಲ್ಲ ಒಂದು, ಇದು ಎಲ್ಲವೂ ಒಂದು ಒಂದು ಅಂತ ಚಿಂತನೆ ಮಾಡಿ ನೆಕ್ಸ್ಟ್ ನಮ್ಗೆ ಬರೋದು ಸ್ಥೂಲ ದೇಹ. ದಿಸ್ ಇಸ್ ವಾಟ್ ಮ್ಯಾಟರ್ಸ್ ಟು ಅಸ್. ಎಲ್ಲ ತಂದು ಇಲ್ಲೇ ಇಟ್ಕೊಂಡ್ ಬಿಟ್ಟು ಸ್ಥೂಲ ದೇಹಕ್ಕೆ ತರೋಣ. ಸ್ಥೂಲ ದೇಹದಲ್ಲಿ ಸ್ಥೂಲ ದೇಹದೇ ಆದಂತ ಸ್ಥೂಲ ಬಿಂಬ, ಕೆಲವೊಮ್ಮೆ ಸ್ಥೂಲ ದೇಹದಲ್ಲಿ ಇರುವಂತ ಈ ಬಿಂಬಕ್ಕೆ ಒಳಗಿಂದ ಸೇರ್ಸೋದಿಲ್ಲ. ಯಾಕೆ ಅಂದ್ರೆ ಕಾರಣ ಏನು ಅಂದ್ರೆ, ಇಲ್ಲಿ ಈ ಸ್ಥೂಲ ದೇಹದಲ್ಲಿ ಸ್ಥೂಲ ದೇಹ ಮೂಲಕವಾಗ ಈ ಇಂಟರಾಕ್ಟ್ ವಿತ್ ದ ಔಟರ್ ವರ್ಲ್ಡ್, ಔಟ್ ಸೈಡ್ ಇರುವಂತ ಆ ಗಂಗಾದಿ ತೀರ್ಥ, ಆ ಔಟ್ ಸೈಡ್ ಇರುವಂತ ಪುಷ್ಕರಣಿ, ಸೊ ಅನೇಕ ಜನಗಳು ಗುರುಗಳು ಈ ಎಲ್ಲ ಇಂಟರಾಕ್ಟ್ ಮಾಡ್ತಾ ಬರ್ತೀವಿ. ಅದಕ್ಕೆ ಆ ಸ್ಥೂಲ ಬಿಂಬ ಇದು ಎಲ್ಲವನ್ನೂ ಇನ್ಕಾರ್ಪೊರೇಟ್ ಮಾಡಿಕೊಂಡು ಸೂರ್ಯನಿಂದ ಆ ಸರ್ವಗತವಾದಂತ ರೂಪದಿಂದ ಬಂದಿದೆ ಅಂತ ನಾವು ಚಿಂತನೆ ಮಾಡ್ತೀವಿ. ಬಿಕಾಸ್ ಇಟ್ ಇಸ್ ಹ್ಯಾಸ್ ಟು ಇಂಟರಾಕ್ಟ್ ವಿತ್ ಎವ್ರಿಥಿಂಗ್. ಸೊ ಈ ಸ್ಥೂಲ ಬಿಂಬನು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಐಡೆಂಟಿಕಲ್ ವಿತ್ ದ ಒಳಗೆ ಇರುವಂತ ಬಿಂಬದೇ ಆಗಿರುತ್ತೆ. ಸೊ ಈ ಬಿಂಬದ ಜೊತೆಯಲ್ಲಿ ಈ ಅನಿರುದ್ಧ ದೇಹ ಇಷ್ಟು ಬಂದು ಒಂದು ಬಂತಲ್ಲ, ಆ ಒಂದನ್ನ ಇಲ್ಲಿ ಸ್ಥೂಲ ದೇಹ ಬಿಂಬದಿಂದ ಐಕ್ಯ ಮಾಡ್ಕೋಬೇಕು. ದಿಸ್ ಇಸ್ ಈ ಸ್ಟೆಪ್ ನಿಂದ ಮಾಡಿದನ್ನು ಆಯ್ತು. ಇದೆಲ್ಲ ತುಂಬಾ ಕಷ್ಟವಾಗಿದೆ ಅಂದ್ರೆ, ಜೀವನದಲ್ಲಿ ಇರುವಂತ ಆ ದೇವರ ನಾಡಿ ನಾಡಿ ನದಿ ಮತ್ತು ರೋಮಕೋಪ ಎಲ್ಲ ಒಂದೇ ಮಾಡಿ ಹೀಗೆ ಹೀಗೆ ಬಂದು ಇಲ್ಲಿ ತಂದು ಇಟ್ಕೊಂಡ್ ಬಿಡೋದು. ಬೇಸಿಕಲಿ ಯು ಹಾವ್ ಟು ನೌ ಯು ಹಾವ್ ಕನೆಕ್ಟೆಡ್ ಸ್ವರೂಪದಲ್ಲಿ ಇರೋದಕ್ಕೇನು ಸ್ಥೂಲ ದೇಹದ ಬಿಂಬ. ಸ್ಥೂಲ ದೇಹದ ನಾವು ದಿನಾಗ್ಲೂ ಜಪ ಪೂಜೆ ಮಾಡುವಂತ ಈ ಹೃದಯ, ಈ ಮಾಂಸದ ಪಿಂಡದ ಒಳಗೆ ಹಾರ್ಟ್ ಒಳಗೆ ಚಿಂತನೆ ಮಾಡ್ತೀವಲ್ಲ, ಅದಕ್ಕೇನು ಅಲ್ಲಿ ತಂದು ಇದ್ದಾನೆ ಅಂತ. ಅದಕ್ಕೆ ಹೃದಯಾಯನ ನಾವು ಮಾಡುವಾಗಲೇ ಇದನ್ನ ಫಸ್ಟ್ ನಾವು ಮಾಡುವಾಗ ಹೃದಯಾಯ ನಮಃ ಅಂತಾನೆ ನ್ಯಾಸ ಮಾಡ್ಕೊಳ್ತೀವಲ್ಲ, ಅವನ ಜ್ಞಾನ ನಮ್ಗೆ ಕೊಡು ಅಂತಾನೆ ಅಲ್ಲಿ ಪ್ರಾರ್ಥನೆ. ಹೃದಯಾಯ ನಮಃ ಅಂತ ನಾವು ಮಾಡುವಾಗ
ಇನ್ನ ನೆನಪನ್ನ ಕೊಡು ಅಂದ್ರೆ ಏನ ನೆನಪನ್ನ ಕೊಡೋದು, ಅಲ್ಲಿಂದ ಬಂದಿದ್ದಾನೆ ಅಂಬೋ ನೆನಪನ್ನ ಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಸೊ ಅಲ್ಲಿ ಸ್ಥೂಲ ಬಿಂಬ ಏನ್ ಚಿಂತನೆ ಅಂದ್ರೆ, ಇದು ನಮಗೆ ಈ ಬಿಂಬ ಇಲ್ಲಿಂದ ಇರುವಂತ ಅನೇಕ ರೂಪದಿಂದ ನಮ್ಮ ದೇಹದ ನಾಡಿ ನದಿಗಳು ನಾಡಿಗಳು ಇದೆ, ಅದು ಕಣ್ಣಿಗೆ ಕಾಣುವಂತದ್ದಲ್ಲ, ತೇಜೋಮಯವಾದದ್ದು. ಆ ನಾಡಿಗಳಲ್ಲಿ ನದಿ ಅಂತ, ನದಿಯಿಂದ ನೀರು ಹೋಗುತ್ತೆ ಅಂತ ಇಲ್ಲಿ ಅರ್ಥ ಇಲ್ಲ, ನದಿ ಅಭಿಮಾನಿ ಜಡ ಇಟ್ಕೊಳ್ಳೋದಲ್ಲ, ನದಿ ಅಭಿಮಾನಿ ದೇವತೆಗಳು ಇದ್ದಾರೆ ಅಲ್ಲಿ. ಈ ಬಿಂಬನೆ ಅಲ್ಲಿನೂ ಹರಿತಾ ಇದ್ದಾರೆ, ಸ್ಥೂಲ ಬಿಂಬನೆ ಅಲ್ಲೆಲ್ಲ ಇದ್ದಾನೆ, ಅದು ಭಗವಂತನ ರೂಪಗಳು ಆ ನದಿಗಳಲ್ಲಿ ಇದೆ. ಹಾಗೇನೆ ರೋಮಕೂಪ, ರೋಮಕೂಪದಲ್ಲಿ ಇರುವಂತ ತೀರ್ಥಗಳು, ತೀರ್ಥಗಳಿಗೆ ಅಭಿಮಾನಿ ದೇವತೆಗಳು, ಆ ಅಭಿಮಾನಿ ದೇವತೆಗಳಲ್ಲಿ ಇರುವಂತ ಇದೇ ಬಿಂಬ, ಸ್ಥೂಲ ಬಿಂಬ. ಸ್ಥೂಲ ಬಿಂಬ ಆಕ್ಚುಲಿ ಕಮ್ಸ್ ಫ್ರಮ್ ಸ್ವರೂಪದಿಂದ ಇಷ್ಟಪಡೆ. ಈ ಐಕ್ಯವು ನಮ್ಗೆ ಆಯಿತು, ಇದು ಐಕ್ಯ ಮಾಡಿಕೊಂಡು ಇಷ್ಟು ಮಾಡಿಕೊಂಡು ದೆನ್ ಕಮ್ಸ್ ದ ಆವಾಹನ. ಇದು ಎಲ್ಲವೂ ಇವಾಗ ಎಲ್ಲ ಸೇರ್ಸೋದು, ಇದು ಎಲ್ಲವೂ ಸೇರಿಸಿ ಒಂದು ರೂಪ ಮಾಧವ, ಮಾರುತಾಂತರ್ಯಾಮಿ ಮಾಧವ, ಅದು ಒಂದಿಟ್ಕೊಳ್ಳೋಣ. ಮಾರುತಾಂತರ್ಯಾಮಿ ಆ ಮಾಧವನನ್ನ ಇವಾಗ ಎಲ್ಲಿ ಇಟ್ಕೊಳ್ಳೋದು, ಇವಾಗ ಇಟ್ಕೊಳ್ಳೋದು ಏನು ಅಂದ್ರೆ ನಮ್ಮ ಕಣ್ಣ ಮುಂದೆ. ನಾವು ಯಾವ ಆ ಕಾಲದಲ್ಲಿ ಇಲ್ಲ, ನದಿಯಲ್ಲಿ ಸ್ನಾನ ಮಾಡುವಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಹೇಳ್ತಾರೆ ಈ ಪದ್ಧತಿ ಹೇಳುವಾಗ ಹೇಳ್ತಾರೆ, ಅವರು ಪ್ರಣವ ಅಂದ್ರೆ ಆ ಪರಿಪೂರ್ಣನಾದ ಭಗವಂತ ಅಲ್ಲಿ ಕೋಡದಾಗ ಕೊಡ್ತಾರೆ ಅವನನ್ನ ಬಂದು. ನಾವು ಸ್ನಾನ ಮಾಡ್ಲಕ್ ಮುಂಚೆ ಟೇಬಲ್ ಪುಟ್ಟ ಇಮ್ಯಾಜಿನರಿ ನೀರಿನಿಂದಲೇ ಒಂದು ಬೆರಳಿಂದ ಒಂದು ಸರ್ಕಲ್ ತರ ತಮ್ಮ ಸುತ್ತ ಹಾಕೊಳ್ಳೋರು ಅಂತ ನೀರ್ಲಿ. ನಾವು ಏನ್ ಮಾಡೋದು ಅಂದ್ರೆ, ನಾವು ನಮ್ಮ ಶವರ್ ಒಳಗೆ ಹೋಗ್ತೀವಲ್ಲ, ಆ ಪ್ರದೇಶ, ಜಸ್ಟ್ ದಟ್ ಪ್ರದೇಶ, ಆ ಒಂದೇ ನಾದು ಎಂಟೈರ್ ಬಾತ್ರೂಮ್ ಇಲ್ಲ, ಬಾತ್ರೂಮ್ ಲಿ ಆ ಸ್ನಾನದ ಕಟ್ ದಟ್ ಪೋರ್ಷನ್ ದಟ್ ಸೆಕ್ಷನ್ ವೇರ್ ಯು ಆರ್ ನೀವು ಎಲ್ಲ ಮುಚ್ಚಿಕೊಂಡು ಮಾಡ್ತಿಲ್ಲ, ಆ ಸೆಕ್ಷನ್ಗೆ ನೀವು ಹೋದಾಗ ಅದನ್ನು ಏನು ಚಿಂತನೆ ಮಾಡೋದು ಅಂದ್ರೆ, ದಟ್ ಈಸ್ ಅದನ್ನ ಕ್ಷೇತ್ರ ಅಂತ, ಜಲಕ್ಕೆ ಅಧಿಷ್ಠಾನ ಇವಾಗ ಅಷ್ಟೇ ಜಾಗ, ಅದನ್ನ ಕ್ಷೇತ್ರ ಅಂತ ಚಿಂತನೆ ಮಾಡು. ಏನೋ ಯಾವ ಕ್ಷೇತ್ರ ನಾವು ಹೋಗ್ತೀವಲ್ಲ, ಆತರ ದೇಹ ಒಂದು ಕ್ಷೇತ್ರ ಆಯ್ತು, ಅದು ಒಂದು ಕ್ಷೇತ್ರ ನಮ್ಮ ದೇಹ ಹಾಗೆ ಕ್ಷೇತ್ರನ ಇದನ್ನ ಅಲ್ಲಿ ತಂದು ಇಡೋದು, ಅದನ್ನ ಆವಾಹನ ಅಲ್ಲಿ ತಂದು ಇಡೋದು. ಆಮೇಲೆ ಒಳಗೆ ಜಲ ಎಲ್ಲ ಚಿಂತನೆ ಮಾಡಿದ್ವಿ, ಜಲ ಅಂತರ್ಗತ ರೂಪ ಚಿಂತನೆ ಮಾಡಿದ್ದೀವಿಲ್ಲ, ಇದು ಏನು ಅಂದ್ರೆ ಕ್ಷೇತ್ರಗತ ತೀರ್ಥ. ಕ್ಷೇತ್ರಕ್ಕೆ ಹೋದ್ರೆ ಜಲ ಎಲ್ಲಿ ಇರುತ್ತೆ, ಕ್ಷೇತ್ರದಲ್ಲಿ ಇರುವಂತ ಜಲ. ಸೊ ಈ ಬಾತ್ರೂಮ್ ಚಿಕ್ಕ ಬಾತ್ರೂಮ್ ಅಲ್ಲಿ ಇರುವಂತ ಆ ಒಂದು ನೀರು ಬರತ್ತಲ್ಲ, ಆ ನೀರು ಇವಾಗ ಅದಕ್ಕೆ ಗಂಗಾ ಗಂಗಾ ಗಂಗೆ ಬ್ರೂಯಾತ್ ಅಂತ ಹೇಳ್ತಾರೆ, ಗಂಗಾ ಗಂಗಾ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಆ ನೀರು ನಮ್ಗೆ ಕಾಣಿಸತ್ತಲ್ಲ, ಅಲ್ಲಿ ಬಂದು ಇಷ್ಟು ನಮ್ ದೇಹದಲ್ಲಿ ಇರುವಂತ ಈ ದೇವರನ್ನ ಅಲ್ಲಿ ತಂದು ಈ ಕ್ಷೇತ್ರದಲ್ಲಿ ಇರುವಂತ ಈ ತೀರ್ಥ ಇಟ್ಟುಕೊಳ್ಳೋದು. ಆಮೇಲೆ ಆ ಜಲಗತ, ಆ ಜಲದಲ್ಲಿ ಪರಮಾತ್ಮ ಯಾರಿವಾಗ ಕ್ಷೇತ್ರ ಮೂರ್ತಿ ಅಂತ ಹೇಳ್ತಾರೆ, ಕ್ಷೇತ್ರ ಮೂರ್ತಿಯಾಗಿ ಅವನು ಮಾಧವ ಅಲ್ಲಿ ಇದ್ದಾನೆ. ಸೊ ಗಂಗಾಯಾಮ್ ಮಾಧವೋ ದೇವ ಅಂತ. ಸೊ ಇವಾಗ ಇದು ಎಷ್ಟಾಯ್ತು, ನೀವು ಸ್ನಾನ ಮಾಡುವಂತ ಪ್ರದೇಶ ಮತ್ತು ಸ್ನಾನ ಮಾಡುವಂತ ಈ ಒಂದು ಜಲ ಎಷ್ಟಾಯ್ತು, ಎಷ್ಟು ದೇವತೆಗಳು ಇಲ್ಲಿ ಇದ್ದಾರೆ, ಎಲ್ಲ ಕ್ಷೇತ್ರ ಇದೆ. ಬಿಕಾಸ್ ನೀವು ಇದು ಚಿಂತನೆ ಮಾಡುವಾಗ ಅವರೆಲ್ಲ ಓಡಿ ಬಂದ್ಬಿಡ್ತಾರೆ ಅಂದ್ರೆ ಅಲ್ಲೇ ಇದ್ದಾರೆ. ಪ್ರವೇಶ ಒಂದು ರೂಪದಿಂದ, ಅನುಗ್ರಹ ರೂಪದಿಂದ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಎಲ್ಲಾ ದೇವತೆಗಳು, ಎಲ್ಲಾ ಕ್ಷೇತ್ರಗಳು, ಆ ಕ್ಷೇತ್ರದಲ್ಲಿ ಇರುವಂತ ಕ್ಷೇತ್ರ ಸ್ವಾಮಿ, ಕ್ಷೇತ್ರ ಮೂರ್ತಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ದೇಹಾಂತರ್ಗತ ದೇಹ ಇವಾಗ ಹೇಗೆ ಕರೆಸ್ಪಾಂಡ್, ಇವಾಗ ಏನಾಯ್ತು, ದೇಹಾಂತರ್ಗತ ಈ ದೇಹಾಕಾರ ನಮ್ಮ ದೇಹ ಸ್ಥೂಲಕ್ಕೆ ತಾನೇ ತಂದಿರ್ತಿದ್ದೀವಿ, ಸ್ಥೂಲ ದೇಹಾಕಾರ ಮತ್ತು ಸ್ಥೂಲ ದೇಹಾಂತರ್ಗತ ನಮ್ಮ ದೇಹ ಪೂರ್ತಿ ರೂಪ, ಅಲ್ಲಿ ಇರುವಂತ ಅಂತರ್ಗತನಾದಂತ ಭಗವಂತನನ್ನ ಇಲ್ಲಿ ಬಂದು ಜಲಾಂತರ್ಗತ ಜಲಾಕಾರ ಜಲಾಂತರ್ಗತ ಆಮೇಲೆ ಆ ಒಂದು ಎಲ್ಲವೂ ಇರುವಂತ ಜಲಾಕಾರ ರೂಪ. ಸೊ ಇಲ್ಲಿ ದೇವರೇ ಬಂದ್ಬಿಟ್ಟಿದ್ದಾನೆ, ಜಲಾಕಾರ ದೇಹಾಕಾರ ಈ ಕ್ಷೇತ್ರ ಆ ಜಡಕ್ಷೇತ್ರ ಆಯ್ತು, ಈ ದೇಹ ಅಂಬೋ ಜಡಕ್ಷೇತ್ರ, ಆ ನೀರು ಬಾತ್ರೂಮ್ ಅಂಬೋ ಆ ಪ್ರದೇಶ, ಈ ಪ್ರದೇಶ ಇಲ್ಲಿಲ್ಲ. ಭಗವಂತ ಪೂರ್ತಿ ತುಂಬಿದ್ದಾನೆ, ಅವನು ಬಿಂಬಕ್ರಿಯಾ ಮಾಡ್ತಾನೆ. ಹೇಗೆ ಬಿಂಬಕ್ರಿಯಾ ಮಾಡ್ತಾನಂದ್ರೆ ಎಲ್ಲ ಎರಡು ಕಡೆನೂ ದೇವರ ರೂಪಗಳೇ ಇವಾಗ ಆಯ್ತಲ್ಲ, ದೇವರದೇ ರೂಪ ಆಯ್ತಲ್ಲ. ಸೊ ಈ ದೇವರ ರೂಪ ಈ ದೇವರ ರೂಪದಲ್ಲಿ ಸೇರೋದಂದ್ರೆ ಸ್ವಾಕ್ಯರಸ, ಆ ಸಂಶ್ಲೇಷಣ ಅಂತಾರೆ, ಅದು ಎರಡು ಸೇರತ್ತಂತೆ. ಅದು ಎರಡು ಸೇರಿದ್ದಾಗೆ ಆಮೇಲೆ ಜಡ ಉದಕ್ಕೆನು ಆ ಒಂದು ಜಡ ದೇಹಕ್ಕೆ ಅದಕ್ಕೇನು ಸಂಬಂಧ. ಸೊ ಹೀಗೆ ಆ ಬಿಂಬ ಕ್ರಿಯೆ ಆದಾಗ ಆವಾಗಲೇ ಪ್ರತಿಬಿಂಬ ಕ್ರಿಯೆ, ನಾನು ಸ್ನಾನ ನೀರು ತೆಗೆದು ಮಾಡ್ತಾ ಇದ್ದೀನಿ, ಬಾಯಿಂದ ಹೇಳ್ತಾ ಇದ್ದೀನಿ, ಮನಸ್ಸಿನಿಂದ ಚಿಂತನೆ ಮಾಡ್ತಾ ಇದ್ದೀನಿ. ಹೀಗೆ ಮಾಡುವಾಗ ಈ ಒಂದು ದಿಸ್ ಇಸ್ ವಾಟ್ ಇಸ್ ಅನುಸಂಧಾನ. ಈ ಅನುಸಂಧಾನ ಇಟ್ಟು ನಾವು ಮಾಡುವಾಗ ಆರ ಜಲ ಅಂತ ನೆಕ್ಸ್ಟ್ ಮಾಡ್ತಾರೆ, ಶ್ರೀವರನಿಗೆ ಅಭಿಷೇಕ. ಸೊ ಈ ಜಲ ಅಭಿಷೇಕ ಅಂದ್ರೆ ಆ ದೇವರ ನೀರು, ಈ ದೇವರ ದೇವರ ಅಭಿಷೇಕ ಅಂದ್ರೆ ಭಗವಂತ ಅಲ್ಲಿ ಇಲ್ಲಿ ಇರುವಂತವನು ಸ್ವಾಕ್ಯರಸವನ್ನೇ ತಗೊಳ್ತಾರೆ. ಸ್ವಾಕ್ಯರಸ ಅಂದ್ರೆ ದೇಹಾಕಾರದಲ್ಲಿ ಇರುವಂತ ಭಗವಂತ, ಜಲಾಕಾರದಿಂದ ದೇಹ ಜಲಾಕಾರದಿಂದ ಇರುವಂತ ಭಗವಂತ. ಸೊ ಆ ನೀರು ಇದಕ್ಕೆ ಈ ದೇಹಾಕಾರ ರೂಪಕ್ಕೆ ಹೋಗತ್ತಂದ್ರೆ ಭಗವಂತ ತನ್ನ ರೂಪ ತಾನು ತಗೊಳ್ತಾನೆ. ಆಮೇಲೆ ಅಲ್ಲಿ ಕರೆಸ್ಪಾಂಡಿಂಗ್ ಆಗಿರುವಂತ ತೀರ್ಥಾಭಿಮಾನಿ ಲಕ್ಷ್ಮಿಯಿಂದ ತಕೊಳ್ಳಿ, ವಾಯು ಎಲ್ಲ ತಕೊಳ್ಳಿ, ಅವರವರಿಗೆ ಬೇಕಾದ ಆ ರೂಪದಲ್ಲಿ ಇರುವಂತ ಭಗವಂತ. ಅದಕ್ಕೆ ಹರಿನಾಮ ಏನು ಅಂತ ಅಲ್ಲಿ ಅದ್ ನೆಕ್ಸ್ಟ್ ಸುಳಾದೆ ಅದು ಬರುತ್ತೆ, ಈ ಒಂದು ಈ ನೋಟದಿಂದ ಬರುವಾಗ ಅಲ್ಲಿಂದ ಇವರಿಗೆ. ಸೊ ದೇವತೆಗಳು ತಕೊಂಡು ಕೊನೆಯಲ್ಲಿ ಅವರು ಬಿಟ್ಟ ಶೇಷ, ಅವರು ಬಿಟ್ಟ ಲೆಫ್ಟ್ ಓವರ್ ಪೋರ್ಷನ್ ಶೇಷ, ಅವರು ಪ್ರಸಾದದಿಂದ ಬಿಟ್ಟದ್ದು ಇವಾಗ ನಮ್ಮ ಕಣ್ಣು ಮುಂದೆ ಇರುವಂತ ನಾವು ನೋಡುವ ನಮ್ಮ ಜಡ ದೇಹ, ಜಡ ಕಣ್ಣು, ಜಡ ದೇಹದಿಂದ ನಾವು ಈ ಜಡ ಜಲವನ್ನ ಸ್ನಾನ ಮಾಡ್ತಾ ಇದ್ವಿ. ಇದು ಈ ಜಲವೇ ಅವರು ಕೊಟ್ಟ ಪ್ರಸಾದ ಆಯ್ತು. ಈ ನೀರಲ್ಲಿ ನಾವು ಮಿಂದರೆ ಏನು ಸ್ನಾನ ಮಾಡಿದ್ರನ್ನು ನಮಗೆ ದೇವರು, ಅದಕ್ಕೆ ಅವನು ಕರುಣಾಳು ಅಂತ ಹೇಳೋದು. ಮಾಡೋದೇನೋ ಈ ನಮ್ಮ ನಮ್ಮ ಲೋಕಲ್ ವಾಟರ್ ಇಂದ ಮಾಡುವ ಕ್ರಿಯೆ ಒಂದೇ, ಅಲ್ಲಿ ಚಿಂತನೆ ಬಂದಾಗ ದೇವರು ಅದಕ್ಕೆ ಈ ಒಂದು ತಿಳ್ಕೊಂಡಾಗ ಹಿಂದೆ ನಾವು ಹೋದಾಗ ಮನದೊಳಗೆ ಸುಂದರ ಪದಾರ್ಥವನ್ನ ನೆನೆದು ಕೊಡ ಅಂದ್ರೆ ಅಲ್ಲಿ ಏನ್ ಚಿಂತನೆ ಮಾಡಿದೀವ ಆ ಸಂಧಿಯಲ್ಲಿ, ಏನೋ ನಾವು ದೇವರಿಗೆ ಒಂದು ಹೂ ಹಾಕಬೇಕು, ಹೂ ಇಲ್ಲ ಇವತ್ತು, ಮನದೊಳಗೆ ಹೂ ಚಿಂತನೆ ಮಾಡಿ ಹೂ ಕೊಡೋದು ಇಷ್ಟೇ ಅಲ್ಲಿ ಆ ಬಿಗಿನರ್ ಸ್ಟೇಜ್ ಅಷ್ಟೇ ಅರ್ಥ ಮಾಡಿದ್ವಿ. ಇವಾಗ ಅದನ್ನ ಸ್ನಾನಕ್ಕೇನು ತಂದಿದ್ದೀವಿ ಮನದೊಳಗೆ, ಮನದೊಳಗೆ ಇದು ಎಲ್ಲವೂ ಏನು ಮನಸ್ಸಿನಿಂದ ಅದೇ ಹೇಳಿದ್ರಲ್ಲ ಇಂದ ಪ್ರೀವಿಯಸ್ ಪದ್ಯದಲ್ಲಿ ಹೇಳುವಾಗ ಹೇಳ್ತಾರಲ್ಲ ತಾ ಇಲ್ಲಿ ಬಂತದ್ದು ಅದು ಪದ್ಯ ನೈವೇದ್ಯ ನಿತ್ಯ ಹಾದಿ ನಡೆಯುವುದು ನರ್ತನಗಳು, ಹಾದಿ ನಡೆಯೋದು ನಾವು ನಡ್ಕೊಂಡೇ ಹೋಗ್ತಾರೆ ಅದಾಗತ್ತೆ ಇಲ್ಲ ನಡೆಯೋದು, ಹಾದಿ ನಡೆಯುವುದು ಅಂದ್ರೆ ಮನೋಗತಿ, ಮನಸ್ಸು ಅಂಬೋ ಕಾಲಿನಿಂದ, ಮನಸ್ಸು ಅಂಬೋ ಕಾಲಿನಿಂದ ಇಷ್ಟೂ ಚಿಂತನೆ ತಂದಿದ್ದೀವಿ ಎಲ್ಲಿಂದ, ಜೀವಾಂತರ್ಗತ ಬಿಂಬನಿಂದ ಇಷ್ಟು ನಡ್ಕೊಂಡು ಬಂದಿದ್ದೀವೆಲ್ಲ, ಇದೇ ನರ್ತನಗಳು. ಅದಕ್ಕೆ ನಲಿದರ ಒಲಿವ ಅಂತ ಹೇಳ್ತಾರಲ್ಲ ಇವಾಗ ಆ ಪದ್ಯ ವ್ಯಾಪ್ತಿ ಸಂಧಿ ಇಲ್ಲಿ ತರೋದು, ನಲಿದರ ಒಲಿವ. ಸೊ ಈಗ ನಾವು ನಡ್ಕೊಂಡು ಇಲ್ಲಿ ಬಂದ್ರೆ ಇದೇ ನಮ್ಮ ಬಾತ್ರೂಮೇ ಒಂದು ಕ್ಷೇತ್ರ ಆಗ್ಬಿಡುತ್ತೆ, ಅಲ್ಲಿ ಇರುವಂತ ಅದೇ ತೀರ್ಥಕ್ಕೆ ಸ್ನಾನ ಆಗ್ಬಿಡುತ್ತೆ. ಸೊ ಎಲ್ಲಾ ನದಿಗೂ ಒಂದು ಗಂಗೆಗೆ ಹೋದ್ರೆ ನಾವು ಎಷ್ಟೆಷ್ಟು ನದಿ ಹೆಸರು ಹೇಳ್ತೋ ಅಷ್ಟೆಷ್ಟು ಬರುತ್ತೆ, ಇವಾಗ ಎಲ್ಲವೂ ಬಂತು. ಸೊ ಇದು ನಮಗೆ ಪಾವನ ಆಗತ್ತೆ. ಸೊ ಹಾಗೆ ಅದಕ್ಕೆ ಹೇಳ್ತಾರೆ ಆವ ಜಲ ಅಂದ್ರೆ ಆವ ಜಲ ಅಂದ್ರೆ ಆವ ಜಲ ಅಂದ್ರೆ ನಿಮ್ಗೆ ಗಂಗಾ ಯಮುನಾ ಆ ತರ ಪ್ರಸಿದ್ಧ ಪುರಾಣದಿಂದ ಪ್ರಸಿದ್ಧವಾದ ಜಲ ಇರಲಿ, ಆ ಬಟ್ ಅಪ್ರಸಿದ್ಧವಾದ ಜಲ ಇರಲಿ, ನೇಮ್ಲೆಸ್ ಜಲ ಇರಲಿ, ಮತ್ತು ಸಾಮಾನ್ಯವಾಗಿ ಏನೋ ಒಂದು ಅಂದ್ರೆ ನಾವು ಸ್ನಾನ ಮಾಡುವಾಗ ಒಂದು ಗಟ್ಟರ್ ನೀರನ್ನ ತಗೊಂಡು ಸ್ನಾನ ಮಾಡಲ್ಲ, ಯಥಾಯೋಗ್ಯವಾಗಿದೆ ಸ್ನಾನ ಮಾಡ್ತೀವಿ, ಅದು ಕೊಳೆ ಹೋಗ್ಬೇಕಲ್ಲ, ಹೊರಗಿನ ಕೊಳೆ ಹೋಗೋ ತರ ಇರಬೇಕು. ಸೊ ತಾ ಒಲಿದು ಅಂದ್ರೆ ಈ ತರ ಇಷ್ಟು ನರ್ತನ ಮಾಡ್ತಾ ಮನಸ್ಸು ನರ್ತನ ಮಾಡ್ತಾ ಬಂದಿದೆಲ್ಲ ಅದನ್ನು ನೋಡಿ ದೇವತೆಗಳು ಒಲಿದು ಅಂದ್ರೆ ಒಲಿದು ಯಾಕೆ ಒಲಿತಾರವರು ಅಂದ್ರೆ ಭಗವಂತ ಆಜ್ಞೆಯಲ್ಲಿ ಅಂತ ಎರಡನೇ ಪದ್ಯದಲ್ಲಿ ಕೊಟ್ಟಿದ್ದಾರೆ, ಆಜ್ಞೆಯಲ್ಲಿ ಒಲಿದು ನೆಲೆಗೊಂಡು ಅಂತ. ನೆಲೆಗೊಂಡು ಅಂದ್ರೆ ಏನು? ನೆಲೆಗೊಂಡು ಅಂದ್ರೆ ಆ ಉದಕ ರೂಪ, ಅಲ್ಲಿ ಜಡ ಉದಕ ಇದೆಲ್ಲ, ಅಲ್ಲಿ ಏನೋ ಸುಮ್ಮನೆ ಹರಿತಾ ಇದೆಲ್ಲ, ಅಲ್ಲಿ ಬಂದು ನಮ್ಗೆ ಪ್ರಸಾದ ಕೊಡಬೇಕು. ಅದಕ್ಕೆ ತೀರ್ಥ ಸ್ನಾನದಿಂದ ಪಾಪ ಹೋಗತ್ತಂತ. ಅಲ್ಲಿ ನೆಲೆಗೊಂಡು ನಮ್ಮ ಪಾಪವನ್ನ ತೊಳೆಯಲಿಕ್ಕೆ ಶುರು ಮಾಡ್ತಾರಂತ. ನಮ್ಮ ಒಳಗೆ ಒಳಗೆ ಅಂದ್ರೆ ನಾವು ಎಲ್ಲಿಂದ ತಂದಿದ್ದೀವಿ? ಲಿಂಗ ದೇಹ ಸ್ವರೂಪದಿಂದ ತಂದಿದ್ದೀವಿ, ಅಲ್ಲಿಂದ ಸ್ಟಾರ್ಟ್ ದ ಕ್ಲೀನಿಂಗ್ ಪ್ರಾಸೆಸ್. ಸೊ ನೆಲೆಗೊಂಡು ಅಖಿಲಾರ್ಥಗಳ ಇವರು. ಅಖಿಲಾರ್ಥ ಅಂದ್ರೆ ಏನು? ಅಖಿಲಾರ್ಥ ಅಂದ್ರೆ ಏನೋ ನಮ್ಗೆ ಏನೋ ಒಳ್ಳೇದು ಆಗತ್ತ ಹಾಗಲ್ಲ. ಅಖಿಲಾರ್ಥ ಅಂದ್ರೆ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಅಂತ ಅದಿಲ್ಲ. ಮುಖ್ಯ ಎಲ್ಲದಕ್ಕೇನು ನಮ್ಗೆ ಮೋಕ್ಷಕ್ಕೆ ಮುಖ್ಯವಾದಂತ ಜ್ಞಾನ ಭಕ್ತಿ ವೈರಾಗ್ಯ ಅಂಬೋದಂತ ಅದೇ ಐಶ್ವರ್ಯ. ಇದು ಮಾತಿಲ್ಲ, ಲೌಕಿಕದಲ್ಲೇನೋ ನಮ್ಗೆ ಸಿಕ್ಕತ್ತ ಅಂತಾರ. ಐಶ್ವರ್ಯ ಕೊಡ್ತಾರಂತ. ಏನ್ ಐಶ್ವರ್ಯ ಅಂತ? ಐಶ್ವರ್ಯ ಅಂತ ಸಂಪತ್ತು ಅಂತ ಅರ್ಥಲ್ಲ, ಒಡೆತನ, ಕಂಟ್ರೋಲರ್ಶಿಪ್. ಏನ್ ಕಂಟ್ರೋಲರ್ಶಿಪ್ ನಿಮ್ಗೆ ಕೊಡ್ತಾರೆ? ಏನ್ ಕಂಟ್ರೋಲ್ ಮಾಡ್ತೀರ? ಇಲ್ಲ, ನೀವು ನಿಮ್ ಮಕ್ಕಳಿಗೆ ಹೇಳ್ತೀರಂತ ಅಂದ್ಕೊಳ್ಳಿ, ಆ ನಿಮ್ಗೆ ಶಿಷ್ಯಂದ್ರಿಗೆ ಹೇಳ್ತೀರಂತರು. ಅವರ ಮನಸ್ಸನ್ನ ಅವರು ನಿನ್ನಮ್ಮ ವಶ. ವಶ ಅಂದ್ರೆ ನಾಟ್ ಇನ್ ಎನಿ ಅದರ್ ಸೆನ್ಸ್. ದೇ ವಿಲ್ ಗಿವ್ ಅ ಇಯರ್ ಟು ಯು. ಆ ಐಶ್ವರ್ಯ ಎಂಬ ಭಗವಂತನ ಗುಣ ಅದು. ಅದನ್ನ ಐಶ್ವರ್ಯ ಈ ದೇವತೆಗಳು ಉಪಾಸನೆ ಮಾಡಿ ಅವರು ನಮ್ಮ ಮೇಲೆ ದೇವತೆಗಳು ಹೇಳೋದು. ನಾವು ಇವಾಗ ಜಗನ್ನಾಥ ದಾಸರು ಹೇಳೋದು ನಾವು ಯಾಕೆ ಕೇಳ್ತಾ ಇದ್ದೀವ್ರಿ? ಇವಾಗ ಎಲ್ರು ಕೇಳಲ್ಲ, ನಾವು ಕೇಳ್ತಾ ಇದ್ದೀವಿ. ಯಾಕೆ ಅಂದ್ರೆ ಅವ್ರು ಅದನ್ನ ಚಿಂತನೆ ಮಾಡಿದ್ದಾರೆ, ಓ ಜಗನ್ನಾಥ ದಾಸರು ಹೇಳಿದ್ದಾರೆ ನಾವು ಕೇಳ್ತೀವಿ. ಸೊ ಹೀಗೆ ನಾವು ಹೇಳೋದನ್ನ ಇನ್ನೊಬ್ರು ಕಿವಿ ಕೊಟ್ಟು ಕೇಳ್ತಾರೆ. ಹೀಗೆ ಆಗತ್ತೆ, ಅದು ಗಂಗಾ ಪ್ರವಾಹದಂತೆ ಹೋಗುತ್ತೆ. ಹೀಗೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಇದು ನಾವು ಮುಂದೆ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣ ಮಸ್ತು.